அஜக்ரீவம் சிதானந்த விக்கிரகம் சதனுக்கிரகம் தசக்ரீவச்சிதம் சாபான் மணிக்ரீவ விமோசனம் ஸ்வநாம கிரகணா தேவா நிரஸ்த கிரக விக்கிரகம் விருந்தாவன கதம் வந்தே பிரம்ம ருத்ரேந்திர வந்திதம் ஸ்வாந்தஸ்தானந்த சையாய பூர்ண ஜான ரசாரணசே உத்துங்கவாக்தரங்காய மத்வதுக்தாத்வயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்ம ரதாய ச பஜதாம் கல்பவ்ருக்ஷாய நமதாம் காமதேனவே. நீலாபரார்ச்சிதானந்த லீலா குபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீதி சுவித்யாபாதசாலினஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாஜிராஜபதத்வந்த வாரிஜாசக்தமானசான் விஸ்வப்ரிய குருன் வந்தே மந்தோஹம் தீவிசுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமா பவந்த்யேவ ஷபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம். ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். ஸ்ரீ குருப்யோ நம. ஹரி ஓம். நின்னே வரைக்கும் சதுர்தசியல்லி வேதாத்யயன பிரகரணவன்ன மத்து பிக்ஷாடன பிரகரணவன்ன நோடிதுவு. நந்தர பரதகந்த பிரகரண போஜன பிரகரண. ಸಾಧನೆ ಅಂದರೆ ಇನ್ನೇನೋ ಕಷ್ಟ ಬೇಕಾಗಿಲ್ಲ, ಊಟ ಸರಿಯಾಗಿ ಮಾಡಿ ದೊಡ್ಡ ಸಾಧನೆ ಅಂತ ಹೇಳುತ್ತಾರೆ. ಸುಲಭ ಆಯಿತು ನಮಗೆ ಮಾಡುವುದು ಊಟ. ಆ ಊಟ ಅದೇನೋ ಹೇಳಿಕೊಟ್ಟ ರೀತಿಯಲ್ಲಿ ಮಾಡಿಬಿಟ್ರೆ ವಿಶೇಷವಾದ ದೊಡ್ಡ ಸಾಧನೆ ಆಗುತ್ತಲ್ಲ. ಅಂದರೆ ಭೋಜನ ಪ್ರಕರಣದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಚುಟುಕಾಗಿ ಹೇಳುವುದಾದರೆ ನಮ್ಮ ಉದರದೊಳಗೆ ವೈಶ್ವಾನರ ನಾಮಕ ಭಗವಂತನನ್ನ ಚಿಂತನೆ ಮಾಡಿ ಅವನಿಗೆ ಆಹುತಿಗಳನ್ನು ಕೊಡುವ ಕ್ರಮವನ್ನ ಇಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇದು ಚಿಂತನೆ ಮಾಡಲಿಕ್ಕೆ ಮೊದಲು ಕೆಲವೊಂದು ವಿಷಯಗಳನ್ನ ನಾವು ತಿಳಿಯಲೇಬೇಕಾಗುತ್ತೆ. ಈಗ ಮನೆಯಲ್ಲಿ ಹೋಮ ಆಗ್ತಾ ಇದೆ, ನಾವು ಮಾಡುತ್ತಾ ಇಲ್ಲ, ನಮ್ಮ ಹಿರಿಯರು ಮಾಡುತ್ತಾ ಇದ್ದಾರೆ. ದೊಡ್ಡವರು ನಮ್ಮ ಮನೆಯಲ್ಲಿ ಹೋಮ ಮಾಡುತ್ತಾ ಇದ್ದಾರೆ. ಹಿರಿಯರು ಮಾಡುವ ಹೋಮ ಅವರೇ ಕೂತು ಮಾಡುತ್ತಾ ಇದ್ದಾರೆ, ಆಗ ಅದರಲ್ಲಿ ತುಪ್ಪ ಎಲ್ಲ ಹಾಕ್ತಾ ಇದ್ದಾರೆ. ಆದರೆ ನಾವು ಬಂದು ಒಂದು ಉಳ್ಳೆಗಡ್ಡೆ ಹಾಕಿದವು ಅಥವಾ ಬೇಡದ ಪದಾರ್ಥ ಹೋಮಕುಂಡದಲ್ಲಿ ಹಾಕಿದವು, ಏನಾಗುತ್ತೆ? ಅಷ್ಟರವರೆಗೂ ಒಳ್ಳೆ ತುಪ್ಪ ಹಾಕಿದರೆ ಬರುವ ವಾಸನೆ ಬದಲಾವಣೆ ಆಗಿ ಭೀಕರ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಅಷ್ಟೇ ತಾನೆ, ಅದೇ ಹೇಳಿದರು ಇಲ್ಲಿ. ಬ್ರಹ್ಮಾಂಡದೊಳಗಿರುವ ಭೂಮಂಡಲದೊಳಗಿರುವ ಸಕಲ ಚೇತನ ರಾಶಿಗಳ ಹೊಟ್ಟೆಯಲ್ಲಿ ಅಗ್ನಿ ತಾನಾಗಿ ಉರಿತಾ ಇದೆ. ವೈಶ್ವಾನರಗ್ನಿ ಭಗವಂತ ಅಲ್ಲ, ಒಳಗೆ ಟಾರ್ಚ್ ಹಾಕಿದ್ರೆ ಕಾಣಲಿಲ್ಲ ಅಂದ್ರೆ ಇಲ್ಲ, ಒಳಗೆ ಆ ಅಗ್ನಿ ಇದ್ದದ್ದರಿಂದಲೇ ಟೆಂಪರೇಚರ್ 98.4 ಫಾರಿನ್ ಹೀಟ್ ಅಂತ ತೋರಿಸುತ್ತೆ. ಆ ಅಗ್ನಿ ಶಾಂತ ಆದರೆ ಇಡೀ ಮೈಯೆಲ್ಲ ತಣ್ಣಗಾಗ್ಬಿಡುತ್ತೆ. ಹೆಣ ಮುಟ್ಟಿದರೆ ಹೇಗಿರುತ್ತೆ? ಐಸ್ ಮುಟ್ಟಿದಂತೆ ತಣ್ಣಗಿರುತ್ತೆ. ಯಾಕೆ? ಈ ಅಗ್ನಿ ಶಾಂತ ಆಗಿರುತ್ತೆ, ಆ ಭಗವದ್ ರೂಪ ಹೊರಟು ಹೋಗಿರುತ್ತೆ. ಆದ್ದರಿಂದ ಹಾಗಾದರೆ ಒಂದು ಜೀವಿ ತಾಯಿಯ ಹೊಟ್ಟೆಯಲ್ಲಿ ಬಿದ್ದ ಕೂಡಲೇ ಅವರ ಹೊಟ್ಟೆಯಲ್ಲಿ ವೈಶ್ವಾನರಾಜ್ಞಿ ತಾನು ಪ್ರತಿಷ್ಠಿತನಾಗ್ತಾನೆ. ಆ ವೈಶ್ವಾನರಾಜ್ಞಿ ಆ ಜೀವ ಏನೇನು ಅನ್ನವನ್ನ ತಗೊಳ್ತಾನೆ, ಪಚನ ಮಾಡುತ್ತಾನೆ. ನಮಗೆ ಗೊತ್ತಿಲ್ಲದಿದ್ದರೂ ಒಳಗೆ ತತ್ವಾಭಿಮಾನಿ ದೇವತೆಗಳು ಕೂತು ಆಯಾ ಇಂದ್ರಿಯಗಳ ಮೂಲಕ, ಬಾಯಿಯ ಮೂಲಕ ಏನೇನು ಪದಾರ್ಥಗಳು ಭಗವಂತ ಅವರವರಿಗೆ ಉಣಿಸ್ತಾನೆ ಆ ಪದಾರ್ಥಗಳನ್ನೇ ಹೋಮ ಮಾಡಿಬಿಡುತ್ತಾರೆ. ಸ್ವಾಮಿ ನಿನಗರ್ಪಿತ, ಈ ಜೀವಿ ಮುಖ ಈ ರೀತಿಯಾಗಿ ಅವನ ಮುಖದಿಂದ ಈ ಪದಾರ್ಥವನ್ನ ನಿನಗೆ ಕೊಡತಾ ಇದ್ದೇವೆ, ಇದೇ ಆಹುತಿಯಾಗಲಿ ಅಂತ ಕೊಡುತ್ತಾರೆ. ಹೇಗೆ ಒಳ್ಳೆ ಹೋಮದ್ರವ್ಯ ಹಾಕಿದರೆ ಸುಗಂಧ ಭರಿತವಾದ ವಾಸನೆ ಬರಬೇಕು, ಹಾಗೆ ಬೇರೆ ದ್ರವ್ಯಗಳೆಲ್ಲ ಹಾಕಿದರೆ ಬೇಡದ್ದೆಲ್ಲ ಅದರಲ್ಲಿ ಹಾಕಿಬಿಟ್ರೆ ದುರ್ಗಂಧ ಬರುತ್ತೆ. ಹಾಗೆ ಈ ವೈಶ್ವಾನರಾಜ್ಞಿಯಲ್ಲಿ ಶುದ್ಧವಾದ ಅನ್ನವನ್ನ ಹಾಕಿದರೆ ಒಳ್ಳೆ ಹೊಗೆ, ಹೊಗೆ ಅಂದ್ರೆ ಬುದ್ಧಿ, ಬುದ್ಧಿ ಬರುತ್ತೆ. ಅಥವಾ ನಾನಾ ರೀತಿಯಾದ ಬುದ್ಧಿ. ಏನು ನಾನಾ ರೀತಿಯಾದ ಬುದ್ಧಿ? ಮಿಕ್ಕವರೆಲ್ಲ ಕೂಡ ಚೆನ್ನಾಗಿ ಏನು ಹೋಟ್ಲಲ್ಲಿ ತಿನ್ನೋದು, ಉಳ್ಳೆಗಡ್ಡೆ ತಿನ್ನೋದು ಎಲ್ಲ ಮಾಡ್ತಾನೆ ಇದ್ದಾರಲ್ಲ, ಅವರು ಒಳ್ಳೆಯವರೇ ಇದ್ದಾರಲ್ಲ, ಏನು ಬೇರೆದು ತಿಂದರೆ ಮಾತ್ರ ಬುದ್ಧಿ ಬದಲಾವಣೆ ಆಗುತ್ತಾ? ಅವರೆಲ್ಲರೂ ಕೂಡ ಒಳ್ಳೆ ಒಳ್ಳೆಯವರೇ ಇದ್ದಾರಲ್ಲ, ಯಾರಿಗೂ ತೊಂದರೆ ಕೊಡದೇ ಇದ್ದಾರಲ್ಲ ಅಂತ ಈ ಪ್ರಶ್ನೆಗಳೆಲ್ಲ ನಮ್ಮಲ್ಲಿ ಹುಟ್ಟಬಹುದು. ಬುದ್ಧಿ ಬದಲಾವಣೆ ಅಂದರೆ ಏನು ಗೊತ್ತೋ, ಇಡೀ ಜೀವನ ಭಗವಂತನ ಕಡೆಗೆ ನಮ್ಮದಿರಬೇಕು, ಅದಕ್ಕಾಗಿ ನಾವು ಹುಟ್ಟಿದ್ದು. ಆ ದೇವರ ಚಿಂತನೆ ಇಲ್ಲದಿದ್ದರೆ ನಮ್ಮ ಜೀವನಕ್ಕೂ ಪಶುಗಳ ಜೀವನಕ್ಕೂ ವ್ಯತ್ಯಾಸ ಏನು? ಅದು ಬದುಕಿರುತ್ತೆ, ನಾವು ಬದುಕಿರ್ತೇವೆ, ಅದು ತಿನ್ನುತ್ತೆ, ನಾವು ತಿಂತೇವೆ, ಅದು ತಿಂಡಿಗಾಗಿ ಒದ್ದಾಡತ್ತೆ, ಅಲ್ಲಿ ಇಲ್ಲಿ ಹೋಗಿ ನಾವು ಒದ್ದಾಡುತ್ತೇವೆ, ನಾವು ಉದ್ಯೋಗ ಮಾಡುತ್ತೇವೆ, ಡಿಗ್ನಿಫೈಡ್ ಆಗಿ ಶರ್ಟು ಪ್ಯಾಂಟು ಅಥವಾ ಏನೋ ಒಂದು ಡ್ರೆಸ್ ಹಾಕೊಂಡು ಹೋಗಿ ಎಲ್ಲೋ ಯಾವನ ಕಳಗೋ ಕಾಲ ಕೆಲಸ ಮಾಡಿ ಅವನು ಹಾಕಿದ ದುಡ್ಡು ತಗೊಂಡು ಬಂದು ತಿಂತೇವೆ. ಅದು ಯಾರು ಹತ್ರ ಹೋಗುತ್ತೆ, ಅವ್ರು ಭಿಕ್ಷೆ ಹಾಕಿದ್ದು ತಗೊಂಡು ಬರುತ್ತೆ, ಅಲ್ಲಿ ಹೋಗಿ ಆ ಹಾಲು ಕೊಟ್ಟು ತಿನ್ನುತ್ತೆ ಆಕಳಾದರೆ, ಮಿಕ್ಕದ್ದಾದ್ರೆ ದುಡಿದು ತಿನ್ನುತ್ತೆ, ನಾಯಿ ಆದರೆ ಪಾಪ ಅವ್ರ ಮನೆ ಕಾಯ್ದು ತಿನ್ನುತ್ತೆ, ನಾಯಿ ಕಟ್ಟಿರ್ತಾರೆ, ಬಂದವರು ನೋಡಿದ್ರೆ ಬೊಗಳುತ್ತೆ, ನಾನಾ ರೀತಿಯಾಗಿ ಮಾಡುತ್ತೆ, ಅದಕ್ಕಾಗಿ ಅವರು ಅಯ್ಯೋ ಬಂದರೆ ರಕ್ಷಣೆ ಮಾಡಿತ್ತು ಅಂತ ಅವರು ತುಂಡು ಬಿಸಾಡುತ್ತಾರೆ. ಅದೇ ರೀತಿಯಲ್ಲಿ ಎಲ್ಲಾ ಪಶುಗಳು ಕೂಡ ಏನೋ ಒಂದು ಉಪಕಾರ ಮಾಡಿಯೇ ಅನ್ನ ತಿಂದು ಬರ್ತಾ ಇವೆ. ನಾವು ಕೂಡ ಯಾವುದೋ ಒಂದು ಉದ್ಯೋಗಕ್ಕೆ ಹೋಗಿ ಅವರಿಗೆ ಬೇಕಾದ ಉಪಕಾರ ಮಾಡಿ ಅನ್ನ ಹಿಡಿದು ಬಂದು ತಿಂತಾ ಇದ್ದೇವೆ. ಇನ್ನು ಮಿಕ್ಕ ಕಾರ್ಯಕ್ರಮ ಎಲ್ಲ ಅವು ಮಾಡುತ್ತೆ, ನಾವು ಮಾಡುತ್ತೇವೆ, ಏನು ವ್ಯತ್ಯಾಸ ಅಲ್ಲ? ಪಶುಗಳಿಗೂ ನಮಗೂ ವ್ಯತ್ಯಾಸ ಇರಬೇಕು ಅಂತ ಯಾಕೆ ಕಂಡೀಷನ್ ಅಂತ ಹೇಳುವರ ಬಿಡು, ಅವರನ್ನು ನಾವು ಹಿಡಿದುಕೊಳ್ಳೋದೇ ಬೇಡ, ಪಶುಗಳು ನಾವು ಒಂದೇ, ಅದರಿಂದ ಸಪರೇಟ್ ಆಗಿರಬೇಕು ಅಂತ ಯಾಕೆ ಆಲೋಚನೆ? ಬೇಡವೇ ಬೇಡ, ಎಲ್ಲ ಒಂದಾಗಿರೋಣ, ಸಹಜೀವನ ಅಂದ್ರೆ ಅಂತ ಅವರಿಗೆ ನಮಸ್ಕಾರ ಮಾಡಿಬಿಡೋಣ. ಆದರೆ ಯಾರಾದರೆ ನಾವು ಬೇರೆ, ಮನುಷ್ಯರು ಬೇರೆ, ಬುದ್ಧಿ ಇದೆ, ಪಶುಗಳಿಗೆ ಬುದ್ಧಿ ಇಲ್ಲ, ಆಲೋಚನೆ ಮಾಡಲಿಕ್ಕೂ ಪಾಪ ಅವುಗಳಿಗೆ ಜ್ಞಾನವಿಲ್ಲ, ಹಾಗೆ ಬಿದ್ದಿರಬೇಕು. ದೇವ ನಮಗೆ ಈ ಮನುಷ್ಯ ಜೀವನದಲ್ಲಿ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಇದು ಅದಕ್ಕೂ ನಮಗೂ ಇರೋ ವ್ಯತ್ಯಾಸ. ನಾವು ಆ ಬುದ್ಧಿಯನ್ನ ನಮ್ಮ ಉದ್ಧಾರಕ್ಕೆ ಬಳಸಿಕೊಳ್ಳದೆ ಬರೀ ತಿಂಡಿ ತೀರ್ಥಕ್ಕೆ ಬಳಸಿಕೊಂಡ್ರೆ ಏನಾಗುತ್ತೆ? ಆ ಬುದ್ಧಿ ಇದ್ರೂ ಕೂಡ ಬುದ್ಧಿ ಇಲ್ಲದವರಂತೆ ಬದುಕಿದ್ದಕ್ಕಾಗಿ ನಾವು ಪಶುಗಳಿಗೆ ಸಮಾನ ಆಗ್ತೇವೆ. ಯದ್ಯವಿ ಪಶುಗಳಿಗಿಂತ ಬಹಳ ಉತ್ತಮ ಮಟ್ಟ ಮನುಷ್ಯ, ಯಾಕೆ? ಒಳ್ಳೆ ಆಲೋಚನೆ ಮಾಡುವ ಬುದ್ಧಿ ಕೊಟ್ಟಿದ್ದಾನೆ, ಪಶುಗಳಿಗೆ ಕೊಡಲಿಲ್ಲ. ಎಷ್ಟು ಉಪನ್ಯಾಸ ಮಾಡಿದ್ರೆ ಆ ಪಶುಗಳಿಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ, ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಅರ್ಥ. ಹಾಗಾದರೆ ಆ ಬುದ್ಧಿಯನ್ನ ಬಳಸಿ ನಾವು ಈ ಜೀವನ ಸಾರ್ಥಕ ಮಾಡಿಕೋಬೇಕು. ಆದರೆ ಈಗ ಬೇರೆ ಕಂಡ ಪದಾರ್ಥಗಳೆಲ್ಲ ಹೊಟ್ಟೆಯಲ್ಲಿ ಹಾಕ್ತಾ ಬಂದರೆ ಅವಾಗ ಏನಾಗುತ್ತೆ? ಹೊಟ್ಟೆಯಲ್ಲಿ ಪದಾರ್ಥ ಬಿದ್ದದ್ದು ಏನಾಗುತ್ತೆ ಎಂಬುದನ್ನ ಚೆನ್ನಾಗಿ ಷೋಡಶಿಯಲ್ಲಿ ತಿಳಿಸಿಕೊಡ್ತಾರೆ. ಯಾವುದೇ ಪದಾರ್ಥ ನಮ್ಮ ಹೊಟ್ಟೆಯಲ್ಲಿ ಬಿದ್ದರೆ ಅದು ಮೂರು ಭಾಗ ಆಗುತ್ತೆ. ಅದರಲ್ಲಿ ಸ್ಥೂಲ ಭಾಗ ಮಲಮೂತ್ರಗಳಿಗಾಗಿ ಹೊರಟು ಹೋಗುತ್ತೆ, ಮಧ್ಯಮ ಭಾಗ ಅಂತಿರುತ್ತೆ, ಆ ಮಧ್ಯಮ ಭಾಗ ಮಾಂಸ ರಕ್ತ ಮೊದಲಾದ್ದು ವೃದ್ಧಿ ಆಗುತ್ತೆ, ಇನ್ನು ಸೂಕ್ಷ್ಮ ಭಾಗ ಅಂತಿರುತ್ತೆ, ಅದರಿಂದ ನಮ್ಮ ಮನಸ್ಸು ಬುದ್ಧಿ ಇದು ವೃದ್ಧಿ ಆಗುತ್ತೆ ಅಂತ. ಹಾಗಾದರೆ ನಾವು ತಿನ್ನುವ ಅನ್ನ ಸಾಕ್ಷಾತ್ತಾಗಿ ಸೂಕ್ಷ್ಮ ಭಾಗ ಮನಸ್ಸಿಗೆ ಪರಿಣಾಮ ಕೊಡುತ್ತೆ. ಹೌದು, ಅವಾಗಿಂದ ಅದೇ ಹೇಳ್ತಾ ಇದ್ದೀರಾ, ಬೇರೆದೆಲ್ಲ ತಿನ್ನುವವರಿಗೂ ಮನಸ್ಸಿನ ಮೇಲೆ ಏನು ಪರಿಣಾಮ ಬಂತು? ಅವರು ಚೆನ್ನಾಗಿ ಇದ್ದಾರೆ, ಅವರು ಮನಸ್ಸು ಚೆನ್ನಾಗಿದೆ, ಇನ್ನೊಬ್ಬರಿಗೆ ತೊಂದರೆ ಕೊಡತಾ ಇಲ್ಲ, ಅವ್ರ ಪಾಡಿಗೆ ಅವರು ಇದ್ದಾರಲ್ಲ ಅಂದ್ರೆ ಇಲ್ಲ. ದೇವರ ಚಿಂತನೆ ಎಂಬುದು ನಮ್ಮ ಜೀವನದಲ್ಲಿ ಬರಬೇಕು, ಅದಕ್ಕಾಗಿ ಭಗವಂತ ನಮಗೆ ಜೀವನ ಕೊಟ್ಟಿದ್ದು. ಈ ಬಂಧನ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಭಗವಂತನ ಚಿಂತನೆ ಮಾಡಬೇಕು. ಅದನ್ನೇ ಕತ್ತರಿಸಿ ಹಾಕುತ್ತೆ ಮಿಕ್ಕ ತಿಂಡಿಗಳು. ಮಿಕ್ಕದ್ದೆಲ್ಲ ನಾವು ತಿಂದರೆ, ಅದು ನಮ್ಮ ಶರೀರದಲ್ಲಿ ಬಿದ್ದರೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವ ಬುದ್ಧಿ ಬಾರದಿರಬಹುದು, ಅಥವಾ ನಮ್ಮ ಪಾಡಿ ನಾವು ಬದುಕಿರುವ ಬುದ್ಧಿ ಬಂದಿರಬಹುದು. ಆದರೆ ದೇವರನ್ನ ಚಿಂತನೆ ಮಾಡಲಿಕ್ಕೆ ಹೋದ್ರೆ ಬೇಡ ಅಂತಲೇ ಖಚಿತವಾಗಿ ಬರುತ್ತಲ್ಲಿ. ಇನ್ನ ಆ ಹಿರಿಯರ ಪುಣ್ಯವೋ ಆ ಹಿಂದೆ ಮಾಡಿಕೊಂಡ ಪುಣ್ಯವೋ ಚೂರಿದ್ದು ಅಂಥವರಿಗೂ ಕೂಡ ಚೂರು ಚೂರು ದೇವರ ನೆನಪು ಬಂದಿರೆ ಬಂದೀತು, ಇಲ್ಲದಿದ್ದರೆ ಸಾಮಾನ್ಯವಾಗಿ ಅಗ್ನಿಯಲ್ಲಿ ನಾ ಹಾಕಬಾರದ ಪದಾರ್ಥ ಹಾಕಿದರೆ ಕೆಟ್ಟ ಹೊಗೆ ಬಂದೇ ಬರುತ್ತೆ, ಕೆಟ್ಟ ವಾಸನೆ ಬಂದೇ ಬರುತ್ತದೆ. ಆ ರೀತಿಯಾಗಿ ಬೇರೆ ಪದಾರ್ಥಗಳನ್ನು ತಿನ್ನಬಾರದು. ಯಾವುದು ತಿನ್ನಬೇಕು ಹಾಗಾದರೆ, ಯಾವುದು ತಿನ್ನಬಾರದು? ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಕಂಡ ಕೂಳುಗಳಿಗೆ ಒಡಲೊರೆಯಬೇಡ ಹರಿ ದಯ ಮಾಡ ಅಂತಾರೆ. ಕಂಡ ಕೂಳುಗಳು ಅಂತ ಬದಿಬಿಡ್ತಾರೆ ಅವರು. ಆ ಅನ್ನ ತಿಂದರೆ ಬುದ್ಧಿ ಭಗವಂತನ ಕಡೆ ಹೋಗೋದೇ ಇಲ್ಲ, ಎಲ್ಲ ರಿವರ್ಸ್ ಆಗಿ ಹೋಗ್ತಾ ಇರುತ್ತೆ. ಆದ್ದರಿಂದ ಹೊಟ್ಟೆಯಲ್ಲಿ ಅಂಥ ಪದಾರ್ಥಗಳು ಹಾಕಬೇಡಿ ಅಂತ ವಿಜಯದಾಸರು ಹೇಳುತ್ತಾರೆ. ವಾದಿರಾಜರು ಸ್ಪಷ್ಟ ಹೇಳಿಬಿಡುತ್ತಾರೆ. ಯಾರಾದರೂ ಹೇಳ್ತಾರೆ, ಹರಿಪದ ತೀರ್ಥ ನೇಮವ ಬಿಡದಿರು ಅಂತ ಹೇಳ್ತಾರೆ. ದೇವರ ತೀರ್ಥ ತಗೊಳ್ಳದೆ ಇವತ್ತು ನಾನು ಇರಲ್ಲ, ದೇವರ ಪ್ರಸಾದವಲ್ಲದೆ ಇನ್ನೊಂದು ಮುಟ್ಟಲ್ಲ ಅಂತ ನಿಯಮ ಇಟ್ಟುಕೊಂಡಿರಬೇಕು ಅಂತ ವಾದಿರಾಜರು ಹೇಳ್ತಾರೆ. ಅದಿಲ್ಲದ ಪಶು ಅಂತ ಹೇಳ್ತಾರೆ. ಸರಿ, ಈಗ ಈ ಏನು ನಮ್ಮ ಹೊಟ್ಟೆಯಲ್ಲಿ ಬೀಳಬೇಕಾದ ಪದಾರ್ಥ, ಬೀಳಬಾರದ ಪದಾರ್ಥ ಅಂತ ಏನಿದೆ ಅದರಲ್ಲಿ ಚೂರು ವಿಂಗಡ ಮಾಡಿ ನೋಡೋಣ ಎಂದು ನಾನು ಯಾರ ಮನಸ್ಸನ್ನು ನೋಯಿಸಲಿಕ್ಕೆ ಹೇಳಲಿಕ್ಕೆ ಹೊರಟಿಲ್ಲ. ಯಾರಾದರೆ ಸಾಧನೆ ಮಾಡಬೇಕು, ಇನ್ನಾದರೂ ಜೀವನದಲ್ಲಿ ಚೂರು ಪರಿವರ್ತನೆ ಬರಬೇಕು, ಪಶುಗಳಿಗಿಂತ ನಾವು ವ್ಯತ್ಯಾಸ ಇರಬೇಕು ಅಂತ ಸಾಧನೆ ಮಾಡಲಿಕ್ಕೆ ಶುರುವಾಗಿದ್ದಾರೆ, ಅಂಥವರಿಗೆ ಹಿತಕ್ಕಾಗಿ ದೊಡ್ಡವರು ಹೇಳಿದ್ದನ್ನು ನಾನು ಮುಂದೆ ಇಡ್ತಾ ಇದ್ದೇನಷ್ಟೇ. ಇಲ್ಲಿ ಪದಾರ್ಥಗಳು ಎರಡು ರೀತಿ, ನಿಷಿದ್ಧ ಪದಾರ್ಥ, ಅನಿಷಿದ್ಧ ಪದಾರ್ಥ. ನಿಷಿದ್ಧ ಪದಾರ್ಥಗಳು ಯಾವುದು ಅಂದರೆ, ಯಾವ ಪದಾರ್ಥಗಳನ್ನು ತಿಂದರೆ ನಮ್ಮ ಶರೀರದಲ್ಲಿ ಪರಿಣಾಮ ಆಗಿ ಭಗವಂತನಿಗೆ ನಾವು ದೂರ ಆಗುತ್ತೇವೋ ಅಂಥವುಗಳನ್ನು ನಿಷಿದ್ಧ ಪದಾರ್ಥ ಅಂದರು. ಯದ್ಯಪಿ ಬಹಳ ಜನ ಅನ್ನೋದುಂಟು, ಅಯ್ಯೋ ನಮ್ಮವರೆಲ್ಲ ಎಲ್ಲಾ ಪದಾರ್ಥ ನಿಷೇಧ ಮಾಡಿಬಿಟ್ಟಿದ್ದಾರೆ, ಒಳ್ಳೆ ಒಳ್ಳೆ ಪದಾರ್ಥಗಳು. ಅವರು ಹೇಳ್ತಾರೆ, ಉಳ್ಳೆಗಡ್ಡೆ ಕುರಿತು ಕೆಲವರು ಹೇಳುವ ಮಾತುಂಟು. ತೆಲುಗಿನಲ್ಲಿ ಗಾದೆ ಮಾತು ಬರುತ್ತೆ, ಉಲ್ಲಿ ಚೇಸಿನ ಮೇಲೂ ತಲ್ಲಿ ಚೇಯದು ಅಂತ. ಉಳ್ಳೆಗಡ್ಡೆ ಮಾಡುವಂತಹ ಉಪಕಾರ ತಾಯಿಯೂ ಮಾಡಲ್ಲ ಅಂತ. ಹಾ, ಸೈನ್ಸ್ ದೃಷ್ಟಿಯಲ್ಲಿ ಆ ಉಳ್ಳೆಗಡ್ಡೆ ತಿಂದಾಗ ನಾನಾ ರೀತಿಯಾದ ಜೀನ್ಸ್ ಚೆನ್ನಾಗಿ ಒಳಗೆ ಆ ಶರೀರದಲ್ಲಿ ಪರಿಣಾಮ ಆಗಿರಬಹುದು. ಆದರೆ ಉಳ್ಳೆಗಡ್ಡೆ ಮಾಡುವ ಅಪಕಾರ ಶತ್ರು ಮಾಡಲ್ಲ ಅಂತ. ಯಾಕೆ? ದೇವರನ್ನ ಮರೆಸುವುದರಲ್ಲಿ, ದೇವರಿಗೆ ದೂರ ಮಾಡುವುದರಲ್ಲಿ, ತತ್ವಜ್ಞಾನಕ್ಕೆ ದೂರ ಮಾಡುವುದರಲ್ಲಿ ಉಳ್ಳೆಗಡ್ಡೆ ಮಾಡಿದಷ್ಟು ದ್ರೋಹ ಇನ್ಯಾವುದು ಮಾಡಲ್ಲ. ಆ ರೀತಿಯಲ್ಲಿ ಉಳ್ಳೆಗಡ್ಡೆ, ಬೆಳ್ಳುಳ್ಳಿ, ನಂತರ ಏನೇನು ಪದಾರ್ಥಗಳಿವೆ, ಕ್ಯಾರೆಟು, ಬೀಟ್ರೂಟು, ಕೋಸು, ನಾನಾ ರೀತಿ ಬದನೆಕಾಯಿ, ಅದರಲ್ಲಿ ವಾಜರಾಜಗುಳ್ಳ ಬಿಟ್ಟರೆ ಮಿಕ್ಕ ಬದನೆಕಾಯಿಗಳು, ಎಲ್ಲ ಪಟ್ಟಿ ತುಂಬ ದೊಡ್ಡದಿದೆ, ಎಲ್ಲ ಬರ್ತಾ ಇವೆ, ಅವುಗಳನ್ನೆಲ್ಲ ಕೂಡ ಬಿಡಬೇಕು ಅಂದ್ರು. ಅದು ಬಿಡದಿದ್ದರೆ ಏನಾಗುತ್ತೆ? ಏನೂ ಆಗಲ್ಲ. ನಾವು ಬಂದದ್ದೇ ದೇವರ ಚಿಂತನೆ ಮಾಡಿಕೊಂಡು ಹೋಗ್ಲಿಕ್ಕೆ ಈ ಜೀವನ ಕೊಟ್ಟದ್ದು, ಅದು ಬಿಟ್ಟು ಮಿಕ್ಕದ್ದೆಲ್ಲ ಮಾಡಿ ಹೋಗಬೇಕಾಗುತ್ತೆ. ಅವಾಗ ಯಮಧರ್ಮರಾದರೂ ಕೇಳುತ್ತಾರೆ, ನಿನಗೆ ಕಳಿಸಿದ್ದೇ ಆ ಕೆಲಸಕ್ಕಾಗಿ, ಅದು ಬಿಟ್ಟು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿ ಬಂದಿದ್ದೀಯಲ್ಲ, ನಿನಗೆ ಸಪರೇಟ್ ಸೆಕ್ಷನ್ ಇದೆ, ನಿನಗೆ ಪ್ರತ್ಯೇಕ ಶಿಕ್ಷಾ ಕೊಡಬೇಕು ಅಂತ ಹೇಳಿ ಸಪರೇಟ್ ಆಗಿ ನಮ್ಮನ್ನ ಹೊರದು ಬಿಡುತ್ತಾರೆ. ಅದರಿಂದ ದೇವರು ನಮಗೆ ಕೊಟ್ಟ ಈ ಅವಕಾಶ ಸದುಪಯೋಗ ಮಾಡಿಕೋಬೇಕಾದರೆ ನಿಷಿದ್ಧ ಪದಾರ್ಥಗಳು ತಗೊಳ್ಳಬಾರದು. ಪಾಪ ಕೆಲವರಿಗೆ ಗೊತ್ತಿರಲ್ಲ, ಗೊತ್ತಿಲ್ಲದೆ ತಿಂದು ಬಿಡ್ತಾ ಇರ್ತಾರೆ, ಈ ಕ್ಯಾರೆಟು, ಬೀಟ್ರೂಟು, ಕೋಸು, ಮುಲ್ಲಂಗಿ, ಅದ ಮೇಲೆ ಈ ನವಿಲ್ ಕೋಸು, ನಾನಾ ರೀತಿಯಾಗಿರತಕ್ಕಂಥ ಏನು ನಿಷಿದ್ಧ ಪದಾರ್ಥಗಳು ಅಂತ ಹೇಳಿದ್ದಾರೆ, ಟೊಮೆಟೊ ಮೊದಲಾದ ಪದಾರ್ಥಗಳು. ಇನ್ನ ಸೊಪ್ಪಿನಲ್ಲಿ ಕೂಡ ನಾನಾ ರೀತಿ ಏನು ವಾಸನೆ ಸೊಪ್ಪು ಅಂತ ಬರ್ತಾ ಇರುತ್ತೆ ಕೆಲವೆಲ್ಲ ಈ ಸೊಪ್ಪುಗಳು, ಲಿಸ್ಟ್ ಎಲ್ಲ ದೊಡ್ಡದಿದೆ. ತಿನ್ನುವುದು ಕೆಲವು ಉಳಿಯಿತು, ಅದನ್ನೇ ತಿಂತಾ ಇದ್ರೆ ಅಯ್ಯೋ ಬದುಕಿನಲ್ಲಿ ಬೇಸರ ಬರುತ್ತಲ್ಲ ಅಂದ್ರೆ, ದೇವರು ನಮಗೆ ಸಿಕ್ಕರೆ ಸಾಕು, ಈ ಜನ್ಮ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಂತ ಕಾಲಕ್ಕೆ ಶುದ್ಧವಾದ ಪದಾರ್ಥ, ಒಳ್ಳೆ ಪದಾರ್ಥಗಳನ್ನ ತಗೊಂಡರೆ ಒಳ್ಳೆ ಬುದ್ಧಿ ನಮಗೆ ದೇವರು ಕೊಡುತ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದ ದೇವರು ನಮಗೆ ಬೇಕಾದರೆ, ಒಳ್ಳೆ ಸಾಧನೆ ಬೇಕಾದರೆ, ಅಲ್ಲ ದೇವರು ದೇವರು ಅಂತೀರಾ, ಆ ದೇವರನ್ನ ಕಟ್ಕೊಂಡು ನಾವೇನ್ ಮಾಡೋದು ಅಂದ್ರೆ ಹೇಳ್ತಾರೆ, ಆ ದೇವರೇ ಇಲ್ಲದಿದ್ರೆ ನಾವೇ ಇಲ್ಲ, ನಮ್ಮ ಸುತ್ತು ಅವನೇ ಇದ್ದು ನಮ್ಮನ್ನ ಹೊತ್ತು ಹೊತ್ತು ಸಲಹುವ ನಿಜವಾದ ಸ್ನೇಹಿತ ಅವನೊಬ್ಬನೇ. ಅವನನ್ನ ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅವನಿಲ್ಲದಿದ್ದರೆ ಯಾರೂ ನಮಗಿಲ್ಲ. ಎಲ್ಲರೂ ಕೂಡ ನಮ್ಮೊಳಗೆ ಚೂರು ಚೂರು ಗುಣಗಳನ್ನು ನೋಡಿ ಹತ್ತಿರ ಕರೆಯುವರೆ, ದೋಷಗಳನ್ನು ನೋಡಿ ಓಡಿಸುವವರೆ. ಆದರೆ ನಮ್ಮ ದೋಷ ಸಹಿತ ನಮ್ಮನ್ನು ಅಭಿಮಾನ ಪಡುವ ವ್ಯಕ್ತಿ ಅಂದರೆ ದೇವನೊಬ್ಬನೇ. ಅಂಥ ವ್ಯಕ್ತಿ ನಮಗೆ ಬೇಕಾ? ಅಥವಾ ನಾನು ಕಂಡವರ ಹಿಂದೆ ಹೋಗಿ ಅವರೆಲ್ಲ ಅಯ್ಯೋ ಅಂತ ಮುಖ ತಿರುಗಿಸಿಕೊಂಡು ಹೋದಾಗ ದುಃಖ ಪಡಬೇಕಾ? ನಾವೇ ಆಲೋಚನೆ ಮಾಡಬೇಕಲ್ವಾ? ಹಾಗಾದರೆ ಆ ಸ್ವಾಮಿ ನಿಜವಾದ ಸ್ನೇಹಿತ, ನನ್ನವ, ನನ್ನ ಸ್ವಾಮಿ ನನಗೆ ಸಿಗಬೇಕಾದರೆ ಅವ ನಿಯಮನ ಮಾಡಿದ್ದಾನೆ, ಈ ಸೃಷ್ಟಿಯಲ್ಲಿ ಇಂಥದ್ದು ತಗೊಳ್ಳಬೇಕು ಅಂತ ಭಗವಂತ ಹೇಳಿದಾಗ ಅದನ್ನ ಸ್ವೀಕಾರ ಮಾಡುವುದು ನಮಗೆ ಶ್ರೇಯಸ್ಕರ. ಅದು ಮನೆಯಲ್ಲಿ ನಾವೇ ಶುದ್ಧವಾಗಿ ತಯಾರು ಮಾಡಿದ್ದು ತಗೊಂಡ್ರೆ ಬಹಳ ಉತ್ತಮ. ಬೇರೆಯವರು ಎಲ್ಲೆಲ್ಲೋ ಹೋಟ್ಲಲ್ಲಿ ಎಲ್ಲಾ ಕಡೆ ತಿಂದದ್ದು ಅಲ್ಲಿ ತಿಂದು ಬಿಟ್ಟರೆ ನಾನಾ ಭೀಕರವಾಗಿರತಕ್ಕಂಥ ದುರ್ಗತಿ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದೇವರಿಗೆ ನಾವು ದೂರ ಆಗ್ತೇವೆ ಅಂತ ಹೇಳ್ತಾರೆ. ಒಬ್ಬರ ಎಂಜಲನ್ನು ತಿಂದರೇನೆ, ಒಬ್ಬರು ಎಂಜಲು, ಆ ಎಂಜಲನ್ನ ತಿಂದರೇನೆ ನಾನಾ ರೀತಿಯಾದ ಭೀಕರ ಪರಿಣಾಮ ಆಗುತ್ತೆ ಅಂತ ಅನುಶಾಸನ ಪರ್ವದಲ್ಲಿ ಹೇಳುತ್ತಾರೆ ಭಾರತದಲ್ಲಿ. ಅಂತಹದ್ದು ಒಂದು ವೇಳೆ ಎಲ್ಲಾರ ಎಂಜಲು ಬೇಕು ಅಂದರೆ ಅದು ಹೋಟ್ಲಿಗೆ ಹೋದ್ರೆ ಸಿಗುತ್ತೆ. ಅದನ್ನೇ ಹೇಳ್ತಾರೆ ಇಲ್ಲಿ. ಯಾರೋ ಭಾರತದ ಶ್ಲೋಕ ನೋಡಿದರು, ನ ಸಂಸ್ಕೃತ ನನಗೂ ಬರುತ್ತೆ ಅಂತ ನೋಡ್ಲಿಕ್ಕೆ ಹೋದರಂತೆ ಭಾರತ. ಅಲ್ಲಿ ಒಂದು ಶ್ಲೋಕ ಕಂಡಿತು, ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಾಂತಂ ಮೃತಕರ್ಪಟಂ ಕಾಕವಿಷ್ಠಾ ಸಮದ್ಭೂತಂ ಪಂಚಭೂತಾನಿ ಭಾರತ. ಉಚ್ಚಿಷ್ಟ ಎಂಜಲು, ಶಿವ ನಿರ್ಮಾಲ್ಯಂ ಶಿವ ನಿರ್ಮಾಲ್ಯ, ವಾಂತ ಅಂದರೆ ವಾಂತಿ ಮಾಡಿದ್ದು, ಹೆಣದ ಮೇಲಿನ ಬಟ್ಟೆ, ಕಾಗೆ ಹೇರಿನಿಂದ ಹುಟ್ಟಿದ್ದು, ಇವೆಲ್ಲ ಪರಮ ಪವಿತ್ರವಾದ್ದು ಅಂತ. ಯದ್ಯಪಿ ಅರ್ಥ ಬೇರೆ ಇದೆ. ಉಚ್ಚಿಷ್ಟ ಅಂದ್ರೆ ನಮ್ಮ ನಿಮ್ಮ ಉಚ್ಚಿಷ್ಟ ಅಲ್ಲ, ಅದು ಯಾರದ್ದು ಅಂದ್ರೆ ಆಕಳ ಕರವಿನ ಉಚ್ಚಿಷ್ಟ. ಆಕಳ ಕರವು ಆಕಳ ಹಾಲನ್ನ ಕುಡದ ಮೇಲೆ ಹಾಗೆಯೇ ಹಾಲು ಕರೆಯಬಾರದು. ಆಕಳ ಕರವನ್ನ ಬಿಡುತ್ತಾರೆ, ಬಿಟ್ಟ ಮೇಲೆ ಆಕಳ ಕರವು ಕುಡದ ಮೇಲೆ ಆ ಕೆಚ್ಚಲನ್ನ ಏನು ನೀರಿನಿಂದ ತೊಳೆಯಬಾರದು, ಆ ಎಂಜಲು ಸಹಿತವಾಗಿಯೇ ಹಾಲು ಕರೆಯಬೇಕು. ಒಂದು ವೇಳೆ ಒಂದು ಕೊಡ ನೀರು ಹಾಕಿ ಆ ಹಾಲನ್ನು ಕರೆದರೆ ದೇವರು ತಗೊಳ್ಳಲ್ಲಂತೆ. ಆ ಕರುವಿನ ತುಟಿ ಬಹಳ ಒಳ್ಳೆ ಪವಿತ್ರವಾದ್ದು, ಅದಕ್ಕೆ ಆ ಹಾಲನ್ನು ತಗೋಬೇಕಂತೆ. ಆದ ಕಾರಣ ಉಚ್ಚಿಷ್ಟ ಅಂದ್ರೆ ಅದು ಶಿವ ನಿರ್ಮಾಲ್ಯ, ರುದ್ರದೇವರ ನಿರ್ಮಾಲ್ಯ ಅಂದ್ರೆ ಗಂಗೆ, ಅದು ಪರಮ ಪವಿತ್ರವಾದ್ದು. ಇನ್ನ ವಾಂತ, ವಾಂತಿ ಮಾಡಿದ್ದು ಬಹಳ ಪವಿತ್ರ ಅಂತ. ವಾಂತಿ ಯಾವುದು ಅಂದರೆ ಜೇನು ಹುಳ, ಅದಕ್ಕೆ ಬಾಯಿ ಕೈ, ಬಾಯಿ ತಿನ್ನುವುದೇ ಅದೇ ಕೈ ಆಗಿರುತ್ತೆ. ಅದರಿಂದ ಅದು ಬಾಯಿಯಿಂದ ಆ ಏನು ಮಕರಂದವನ್ನು ತಂದಿಟ್ಟಾಗ ಅದು ಜೇನು ತಯಾರಾಗುತ್ತೆ. ತಂದು ಇಡುವುದು ಅಂದ್ರೆ ವಾಂತಿ ಮಾಡುವುದು, ಅದು ವಾಂತ ಮಾಡಿದರೆ ಅದು ಪವಿತ್ರವಾದ್ದು, ಅಂದರೆ ಜೇನು ಪವಿತ್ರವಾದ್ದು. ಇನ್ನು ಮೃತ ಕರ್ಪಟ, ಹೆಣದ ಮೇಲೆ ಬಟ್ಟೆ ಬಹಳ ಪವಿತ್ರ ಅಂದ್ರು. ಅದು ಯಾವುದು ಅಂದ್ರೆ ಈ ರೇಷ್ಮೆ ಹುಳ, ಅದನ್ನ ಹಾಗೆ ಬೇಯಿಸಿ ತೆಗಿತಾರೆ, ಅದರ ಮೇಲಿನ ಬಟ್ಟೆ ಒಳಗೆ ಹುಳ ಸತ್ರೆ ಹೆಣದ ಮೇಲೆ ಬಟ್ಟೆ ಅಲ್ವಾ, ಅದರದು ಪವಿತ್ರ ಅಂತ ಹೇಳ್ತಾರೆ. ಅದರಿಂದ ಮೃತ ಕರ್ಪಟಂ. ಇನ್ನ ಕಾಕವಿಷ್ಠಾ ಸಮದ್ಭೂತಂ ಅಂದರೆ ಕಾಗೆಯ ಹೇಲಿನಿಂದ ಹುಟ್ಟಿದ್ದು ಯಾವುದೋ ಅಲ್ಲ, ಅಶ್ವತ್ಥ ವೃಕ್ಷದ ಬೀಜ ತಂದು ಹಾಕಿದರೆ ಆ ರೀತಿಯಾಗಿ ಅದು ತಿಂದಾಗ ಅದರ ಹೇಲಿನಲ್ಲಿ ಆ ಬೀಜ ಬಂದು ಆ ರೀತಿಯಲ್ಲಿ ವೃಕ್ಷ ಹುಟ್ಟುತ್ತೆ, ಆದರೆ ಆ ವೃಕ್ಷ ಪರಮ ಪವಿತ್ರ ಅಂತ ಇಷ್ಟು ಅರ್ಥ ಇದ್ದರೆ, ಆ ಸಂಸ್ಕೃತ ಬಂದ ವ್ಯಕ್ತಿ ತಾನು ಭಾರತ ಹೋಗ್ಲಿಕ್ಕೆ ಓದ್ಲಿಕ್ಕೆ ಶುರು ಮಾಡಿದ, ಆ ಶ್ಲೋಕ ಓದಿದ, ಓದಿದ ಕೂಡಲೇ ಅವನಿಗೆ ಅರ್ಥ ಆಯಿತು ಉಚ್ಚಿಷ್ಟಂ, ಉಚ್ಚಿಷ್ಟ ಬಹಳ ಪವಿತ್ರವಾದ್ದು ಅಂತ. ಅವನಂದುಕೊಂಡ, ಅಯ್ಯೋ ಒಬ್ಬರ ಉಚ್ಚಿಷ್ಟವೇ ಪವಿತ್ರ ಅಂದ್ರೆ ಎಲ್ಲರ ಉಚ್ಚಿಷ್ಟ ತಿಂದ್ರೆ ಇನ್ನಷ್ಟು ಪವಿತ್ರ ಅಂದುಕೊಂಡ. ಅದಕ್ಕೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ, ಹೇಳಿದ್ರು ಹೋಟ್ಲಲ್ಲಿ ಸಿಗುತ್ತೆ ಅಂದ್ರು. ಹೋಟಲಿಗೆ ಹೋದ, ಎಲ್ಲಾರ ಉಚ್ಚಿಷ್ಟ ಅವನು ಸಿಗುತ್ತೆ, ಎಲ್ಲರ ಎಂಜಲು ಅಲ್ಲಿ ಸಿಗುತ್ತೆ. ಆ ರೀತಿಯಾಗಿ ಈ ಉಚ್ಚಿಷ್ಟ ತಿನ್ನಬಾರದು ಅಂತ ಹೇಳ್ತಾರೆ. ಎಲ್ಲಿ ಅದಕ್ಕೆ ಬೇರೆಯವರು ಮಾಡಿದ ಶೂದ್ರಾದಿಗಳು ಮಾಡಿದಂಥ ಅನ್ನಾದಿಗಳನ್ನು ತಗೊಂಡರೆ ಭೀಕರವಾದ ಪರಿಣಾಮ ಬ್ರಾಹ್ಮಣರಲ್ಲಿ ಉಂಟಾಗುತ್ತೆ. ಅವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬಾರದು, ಅಂದರೆ ಈ ಅಂಗಡಿಗಳಲ್ಲಿ ಇಂಥ ಕಡೆ ಇರುವುದನ್ನು ತಾವು ತಿನ್ನಬಾರದು ಎಂಬುದನ್ನು ಅಲ್ಲಿ ಶಾಸ್ತ್ರದಲ್ಲಿ ವಿಹಿತ ಮಾಡಿ ಕೊಡುತ್ತಾ ಇದ್ದಾರೆ. ಅಲ್ಲಿ ನಾವು ಊಟ ಅಂದರೆ ವೈಶ್ವಾನರ ಅಗ್ನಿಯಲ್ಲಿ ಹೋಮ ಮಾಡುವುದೇ, ಅಂಥ ಕಾಲಕ್ಕೆ ಅವೆಲ್ಲ ನಿಷೇಧ ಮಾಡಿದ್ದಾರೆ. ಸರಿ, ಈಗಂತೂ ನಿಷೇಧ ಮಾಡಿದ ಪದಾರ್ಥಗಳು ಗೊತ್ತಾಯಿತು, ಅವುಗಳನ್ನು ತಿನ್ನುವುದು ಬಿಟ್ಟಿದ್ದೇವೆ. ನಂತರ ಹೊರಗಿನ ಪದಾರ್ಥಗಳು ತಗೊಳ್ತಾ ಇಲ್ಲ, ಬರೇ ಮನೆಯಲ್ಲಿ ಮಾಡಿದ ಪದಾರ್ಥ ಮಾತ್ರ ತಗೊಳ್ತಾ ಇದ್ದೇವೆ. ಹೇಳ್ತಾರೆ, ಯಾರಾದರೆ ಹೊರಗಿನ ಪದಾರ್ಥಗಳು ತಿನ್ನುವುದು ಶುರು ಮಾಡಿರ್ತಾರೆ, ತಿಂತಾ ಇರ್ತಾರೆ, ಅವರು ಮಾಡಿದ ಪಾರಾಯಣ ಜಪಾದಿಗಳು ಯಾವುದೂ ಫಲಕಾರಿಯಾಗಲ್ಲ, ವ್ಯತಿರೇಕ ಫಲ ಕೊಡುತ್ತೆ ಎಂಬುದನ್ನು ಅಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಇದೆಲ್ಲ ಯಾಕೆ, ಏನು ದೇವರನ್ನು ಉದ್ಧಾರ ಮಾಡಲಿಕ್ಕೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅವರು ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು, ಇನ್ಯಾರನ್ನು ದೇವರನ್ನೋ ಯಾರನ್ನು ಉದ್ಧಾರ ಮಾಡಲಿಕ್ಕೆ ಇದು ಮಾಡಬೇಕಾಗಿಲ್ಲ. ನಮ್ಮ ಒಳ್ಳೆಯದಕ್ಕಾಗಿ ಇದನ್ನು ಮಾಡುತ್ತಾ ಇದ್ದಾರೆ, ಅಥವಾ ನಾವದನ್ನು ಕೇಳದೆ ಕಂಡದ್ದನ್ನು ತಿನ್ನುತ್ತಾ ಬಂದರೆ ಯಾರಿಗೆ ನಷ್ಟ, ನಮಗೇ ನಷ್ಟ. ಸೂಸೈಡಲ್ ಅಟೆಂಪ್ಟ್ ಅಂತ ಹೇಳಿದ್ರು ಅದನ್ನ ತಪ್ಪು ಅಂತ ಅನ್ಲಿಕ್ಕಾಗಲ್ಲ, ನಮ್ಮನ್ನು ನಾವು ವಂಚನೆ ಮಾಡಿಕೊಳ್ಳುವುದಾಗುತ್ತೆ. ಸರಿ, ಈಗ ನಿಷಿದ್ಧವಲ್ಲದ ಪದಾರ್ಥಗಳನ್ನು ತಗುವ ರೀತಿಯನ್ನು ಅದು ನೋಡೋಣ. ನಿಷಿದ್ಧವಲ್ಲದ ಪದಾರ್ಥ, ಒಳ್ಳೆ ದೇವರ ನೈವೇದ್ಯಕ್ಕೆ ಬರುವ ಪದಾರ್ಥಗಳೇ ನಾವು ತಗೊಳ್ತಾ ಇದ್ದೇವೆ, ಆದರೆ ಅದನ್ನು ನಿಷಿದ್ಧವಾದ ರೀತಿಯಲ್ಲಿ ತಗೊಂಡ್ರು ಅದು ನಿಷಿದ್ಧವೇ. ಅಂದರೆ ಯಾವ ಪದಾರ್ಥವೂ ಕೂಡ ದೇವರಿಗೆ ಕೈ ಮುಗಿದು ಕೃಷ್ಣ ನಿನಗರ್ಪಿತ ಅಂತ ಹೇಳದೆ ತಿನ್ನಬಾರದು. ದೇವರಿಗೆ ಕೃಷ್ಣಾರ್ಪಣ ಅಂತ ಹೇಳದೆ ಅದನ್ನು ತಿಂದರೆ ದೇವರ ಸೊತ್ತನ್ನು ಕದ್ದು ತಿಂದಂತೆ ಆಗುತ್ತೆ. ದೇವರು ಕೊಟ್ಟದ್ದು, ದೇವರು ಕೊಟ್ಟಾಗ ದೇವರಿಗೆ ಕೊಡದೆ ಸ್ವಾಮಿ ನೀನು ತಗೊಳ್ಳಯ್ಯ ಅಂತ ಕೊಡದೆ ನಾವೊಬ್ಬರೇ ತಿಂದು ಬಿಟ್ರೆ ಆ ದೇವರ ಸೊತ್ತನ್ನ ಕದ್ದ ಪಾಪ ಬರುತ್ತೆ. ಆದ್ದರಿಂದ ನಿಷಿದ್ಧವಲ್ಲದ ಪದಾರ್ಥ ಮಾಡಿದ್ರೂ ಕೂಡ ಆ ಪದಾರ್ಥವನ್ನ ಕೃಷ್ಣ ನಿನಗರ್ಪಿತ ಅಂತ ಭಗವಂತನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕು. ಅದಕ್ಕೆ ಹರಿನೈವೇದ್ಯವ ಬಿಡದಿರು ಅಂತಾರೆ. ದೇವರಿಗೆ ಅರ್ಪಿತವಲ್ಲದ್ದು ಸ್ವೀಕಾರ ಮಾಡಬಾರದು. ಕೊನೆ ಪಕ್ಷ ದೇವರ ಮುಂದಿಟ್ಟು ನೈವೇದ್ಯ ಮಾಡಲಿಕ್ಕಾಗಿಲ್ಲ, ಅವಸರವಸರ ಇತ್ತ, ದೇವ ತಿನ್ನುವಾಗಾದರೂ ಸ್ವಾಮಿ ನಿನಗರ್ಪಿತವಯ್ಯಾ ಅಂತ ತಿನ್ನಬೇಕು. ಸಹಜವಾಗಿ ಅಡಿಗೆ ಮಾಡಿ ಅಡಿಗೆಯನ್ನು ದೇವರ ಮುಂದಿಟ್ಟು ಆತನಿಗೆ ಕೊಟ್ಟು ತಿನ್ನಬೇಕು, ವೈಶ್ವದೇವ ಮಾಡಿದ ಅನ್ನ ತಿನ್ನಬೇಕು, ಅದರಿಂದ ವಿಶೇಷ ಪರಿಣಾಮ ಆಗುತ್ತೆ ಅಂತ ಹೇಳುತ್ತಾರೆ. ಅದು ಹೇಳುತ್ತಾರೆ, ಕುಟ್ಟು ಕೊಯ್ದುದ ಅಟ್ಟು ಇಟ್ಟುದ ಸುಟ್ಟು ಕೊಟ್ಟುದು ಮುಟ್ಟಲಗ ಹಿಟ್ಟಿಟ್ಟು ಮಳ್ಪುದು ವಿಠಲ ಉಂಡ ಉಚ್ಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸ್ಕರ ಥಟ್ಟನ ಉಣುತಿಹ ಕೆಟ್ಟ ಮನುಜರ ಕಟ್ಟಿ ಒಯ್ದು ಯಮಪಟ್ಟಣದೋಳು ಒತ್ತಟ್ಟಿಲಿಡುತ್ತಿಹರು. ಒಂದು ಇಲ್ಲಿ ಕುಟ್ಟಿ ಕೊಯ್ದುದ, ಕೊಯ್ದುದು ಯಾವುದು ಅಂದರೆ ಭತ್ತ, ಅದನ್ನ ಕುಟ್ಟಿ ಚೆನ್ನಾಗಿ ಮಿಲ್ಲಲ್ಲೋ ಎಲ್ಲೊಂದು ಕಡೆ ಆಡಿಸಿ ಚೆನ್ನಾಗಿ ಅದನ್ನ ಅಕ್ಕಿ ಬರುತ್ತೆ. ಕುಟ್ಟಿ ಕೊಯ್ದುದ ಅಟ್ಟು ಇಟ್ಟುದ, ಅಟ್ಟು ಅಂದ್ರೆ ಬೆಂಕಿ ಅಂದ್ರೆ ಚೆನ್ನಾಗಿ ಅದನ್ನ ಪಾಕ ಮಾಡಿದ್ದು ಬೇಯಿಸಿದ್ದು. ಅದನ್ನ ಸುಟ್ಟು ಕೊಟ್ಟುದು ಅಂದರೆ ನೈವೇದ್ಯ ಮಾಡಿ ವೈಶ್ವದೇವ ಮಾಡಿದ್ದನ್ನ ಸುಟ್ಟು ಕೊಟ್ಟುದ ಮುಟ್ಟಲು, ಆ ವೈಶ್ವದೇವ ಮಾಡಿದ ಅನ್ನ ಮುಟ್ಟಿದರೆ ಸಾಕಂತೆ ಅಘ ಹಿಟ್ಟಿಟ್ಟು ಮಾಡ್ಬೋದು ಪಾಪ ವಿಶೇಷವಾಗಿ ದಾನ ಮಾಡುತ್ತೆ. ಯಾಕೆ, ವಿಠಲ ಉಂಡ ಉಚ್ಚಿಷ್ಟ, ಭಗವಂತ ಸ್ವೀಕಾರ ಮಾಡಿದ ಅನ್ನ ಆದ್ದರಿಂದ ಅದು ನಮ್ಮ ಪಾಪಗಳನ್ನು ದಾನ ಮಾಡುತ್ತೆ. ಹಾಗಾದರೆ ಆ ದೇವರಿಗೆ ನೈವೇದ್ಯಕ್ಕಿಡದೆ ಯಾವ ಅನ್ನ ತಗೊಳ್ತೇವೆ ದೇವರಿಗೆ ನಷ್ಟ ಇಲ್ಲ, ನಮಗೆ ಆ ಅನ್ನ ವಿಷದಂತೆ ಆಗುತ್ತೆ. ಆದ್ದರಿಂದ ದೇವರಿಗೆ ನೈವೇದ್ಯವಲ್ಲದ ಪದಾರ್ಥಗಳನ್ನು ನಾವು ತಿನ್ನುವುದು ಬೇಡ. ಹಾಗಾದ್ರೆ ಎಲ್ಲ ಪ್ರಶ್ನೆಗಳು ಬರುತ್ತೆ, ನಮ್ಮಲ್ಲಿ ನಿತ್ಯ ನೈವೇದ್ಯ ಮಾಡಲಿಕ್ಕೆ ಮನೆಯಲ್ಲಿ ಅನುಕೂಲ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ಸರಿಯಪ್ಪ, ತಿನ್ನುವ ಕಾಲಕ್ಕಾದರೂ ಭಗವಂತನಿಗೆ ಕೃಷ್ಣ ನಿನಗರ್ಪಿತ ಅಂತ ತಿನ್ನಲಿಕ್ಕೇನಂತೆ. ಆದ್ದರಿಂದ ಯಾವುದೇ ಪದಾರ್ಥ ಆಗಲಿ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಭಗವಂತನ ಮುಂದಿಟ್ಟು ನಾವು ಸ್ವೀಕಾರ ಮಾಡುವುದು ಅದು ನಿಜವಾದ ರೀತಿ. ದೇವರಿಗೆ ಅರ್ಪಣವಿಲ್ಲದೆ ಯಾವ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಬಾರದು. ಸರಿ, ಇನ್ನ ಈ ಪದಾರ್ಥ ದೇವರಿಗೆ ನೈವೇದ್ಯವಾದ ಪದಾರ್ಥ, ಅದನ್ನೇ ಸ್ವೀಕಾರ ಮಾಡುವ ನಿಯಮ ಬಂತು ನಮಗೆ. ಹೊರಗಿನ ಪದಾರ್ಥ ತಿಂತಾ ಇಲ್ಲ, ನಿಷಿದ್ಧ ಪದಾರ್ಥ ತಿನ್ನತಾ ಇಲ್ಲ, ಒಳ್ಳೆ ಪದಾರ್ಥಗಳನ್ನೇ ತಗೊಳ್ತಾ ಇದ್ದೇವೆ. ಆದರೆ ಆ ತಗೊಳ್ಳುವ ರೀತಿ ಹೇಗೆ ಅಂದರೆ ಹೇಳುತ್ತಾರೆ. ಅದರಲ್ಲೂ ಕೂಡ ನಾವು ಅಂಗಡಿಯಿಂದ ಮಾಂಸ ತಂದು ಅದನ್ನು ತಿಂದು ಆ ಪಾಪ ಸಂಪಾದನೆ ಮಾಡಬೇಕಾಗಿಲ್ಲ. ನಮ್ಮಲ್ಲೇ ನೈವೇದ್ಯ ಮಾಡಿದ ಅನ್ನವೇ ನಿಂತು ತಿಂದರೆ, ತಟ್ಟೆಯಲ್ಲಿಟ್ಟುಕೊಂಡು ನಿಂತು ತಿಂದರೆ ಮಾಂಸಕ್ಕೆ ಸಮಾನ. ಮಾಂಸ ತಿಂದಷ್ಟೇ ಫಲ ಬರುತ್ತೆ. ತಿಂದದ್ದೇನೋ ಒಳ್ಳೆ ನೈವೇದ್ಯ ಮಾಡಿದ ಅನ್ನವೇ, ತಿನ್ನುವ ರೀತಿ ಸರಿಯಾಗಿಲ್ಲ. ಅದನ್ಯಾವುದು ಸಿಸ್ಟಮ್ ಅಂತ ಹೇಳ್ತಾರಲ್ವಾ, ಬಫೆ ಸಿಸ್ಟಮ್ ಅಂತ. ಅದಕ್ಕೆ ಎಲ್ಲೆಲ್ಲೋ ಸೇರಿಸಿದರೆ ಬಫೆಲ್ಲೋ ಸಿಸ್ಟಮ್ ಅಂತ ಆಗುತ್ತೆ. ಅದು ನಿಂತೆ ತಿನ್ನುತ್ತೆ, ನಾವು ನಿಂತೆ ತಿಂತೀವಿ. ಅದರಿಂದ ಆ ರೀತಿ ತಿನ್ನಬಾರದು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಕೂತು ತಿನ್ನಬೇಕು. ಏನು ತಿಂದರೂ ಕೂಡ ಕೂತೆ ತಿನ್ನಬೇಕು. ನೀರಾದರೂ ನಿಂತು ಕುಡಿದರೆ, ಹಾಲಾದರೂ, ಕಾಫಿ ಏನು ಕುಡಿತೀರಾ ಅದು ನಿಂತು ಕುಡಿದರೆ ಹೆಂಡ ಕುಡದಷ್ಟು ಫಲ. ಆದ್ದರಿಂದ ನಿಂತು ಕುಡಿಯಬಾರದು, ಕೂತೆ ಏನು ಕುಡಿದ್ರೂ ತಿಂದರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ, ಈಗ ಕೂತೆ ನಾವು ತಿನ್ನುವ ಪದಾರ್ಥ, ದೇವರ ನೈವೇದ್ಯ ಮಾಡಿದ್ದೇನೆ, ಕೂತೆ ತಿಂತಾ ಇದ್ದೇವೆ. ಆದರೆ ಆ ತಿನ್ನುವ ಕಾಲಕ್ಕೆ ಕೆಲವೆಲ್ಲ ವಿಶೇಷವಾದ ವಿಚಾರಗಳು ನೋಡಬೇಕು ಅಂದರು. ದೇವರಿಗೆ ಅರ್ಪಣೆ ಮಾಡಿದ ಅನ್ನ ಕೂತು ತಿನ್ನುವಾಗ, ಏನು ಅನ್ನ ತಿನ್ನುವಾಗ ಬೆರಳುಗಳಿಗೆ ಮಾತ್ರ ಸ್ಪರ್ಶ ಆಗಬೇಕು, ಅಂಗೈಗೆ ಅನ್ನ ಸ್ಪರ್ಶ ಆಗಬಾರದು. ಅಂಗೈಗೆ ಅನ್ನ ಸ್ಪರ್ಶ ಆದರೆ ತಿನ್ನುವಾಗ ಅದು ಗೋ ಚರ್ಮದಲ್ಲಿ, ಆಕಳ ಚರ್ಮದಲ್ಲಿ ಊಟ ಮಾಡಿದ ಫಲ. ಆದ್ದರಿಂದ ಅಂಗೈಗೆ ಅನ್ನ ಸ್ಪರ್ಶ, ಅದು ಏನೇ ತಿನ್ನಲಿ, ಫಲಾರಾಗಲಿ ಏನೇ ಆಗಲಿ, ಅಂಗೈಗೆ ಬಳದು ತಿನ್ನಬಾರದು. ಸರಿ, ನಂತರ ಈ ಬಡಿಸುವ ಕಾಲಕ್ಕೂ ಕೂಡ ಅನ್ನ, ಉಪ್ಪು, ತುಪ್ಪ, ತೋವೆ ಈ ನಾಲ್ಕು ಕೈಯಿಂದ ಬಡಿಸಬಾರದು. ಕೈಯಿಂದ ಬಡಿಸಿದರೆ ಅನ್ನ, ತುಪ್ಪ, ಉಪ್ಪು, ತೋವೆ ಅದು ಮಾಂಸಕ್ಕೆ ಸಮಾನ. ಯದ್ಯಪಿ ಒಳ್ಳೆ ಮಡಿಯಿಂದಲೇ ಚೆನ್ನಾಗಿ ಅಡಿಗೆ ಮಾಡಿಸಿ ದೇವರ ನೈವೇದ್ಯ ಮಾಡಿ ಎಲ್ಲ ಮಾಡಿರ್ತೇವೆ, ಮಾಡಿ ಮನೆಯಲ್ಲಿ ಎಲ್ಲರನ್ನ ಕರೀತೇವೆ, ಕರೆದ ಮೇಲೆ ಎಲೆ ಕೊನೆಗೆ ಉಪ್ಪು ಹಾಕ್ತೇವೆ, ಆ ಉಪ್ಪು ಹಾಕುವಾಗ ಕೈಯಿಂದಲೇ ಹಾಕಿ ಹೋಗ್ತೇವೆ. ಏನಾಗುತ್ತೆ, ಕರೆದು ಆ ಬ್ರಾಹ್ಮಣರ ಒಳಗಿರುವ ಭಗವಂತನನ್ನ ಊಟಕ್ಕೆ ಕೂಡಿಸಿ ಮಾಂಸ ಎಲೆಯಲ್ಲಿ ಹಾಕಿದ ಫಲ ಬಂತು. ಕೆಲವರಿಗೆ ಹೇಳಿದರೆ ಅರ್ಥ ಆಗುತ್ತೆ, ಅಯ್ಯೋ ಹೇಳಿದ್ರಲ್ಲ ಒಳ್ಳೇದಪ್ಪ ಅಂಥೇಳಿ ಅವರು ಯಾವುದೋ ಸೌಟಿನಿಂದಲೂ ಎಲೆಯಿಂದಲೂ ಉಪ್ಪು ಬಡಿಸ್ತಾರೆ. ಕೆಲವರಿಗೆ ಹಠ, ಇದೇನಿದು ವಿಚಿತ್ರ ಪದ್ಧತಿಗಳೆಲ್ಲ ತರ್ತಾ ಇದ್ದಾರೆ, ನಾವು ಹುಟ್ಟಿದಾಗ್ಲಿಂದೆಲ್ಲ ಕೈಯಿಂದ ಬಡಿಸಿದ್ದು, ಇವರು ಮಧ್ಯೆ ಬಂದು ಇವೆಲ್ಲ ಹೇಳ್ತಾ ಇದ್ದಾರೆ ಅಂತ ಒಂದು ವಿಚಿತ್ರ ಹಠ ಬಂದು ಕೈಯಿಂದಲೇನೇ ಹಾಕ್ಲಿಕ್ಕೆ ಹೋಗ್ತಾರೆ. ಯಾರಿಗೆ ನಷ್ಟ? ಇನ್ನೊಬ್ಬರಿಗಲ್ಲ, ನಮಗೇ ನಷ್ಟ. ಬ್ರಾಹ್ಮಣರನ್ನ ಕರೆದು ಕೈಯಿಂದ ಉಪ್ಪು ಹಾಕಿದ್ದಕ್ಕೆ ಮಾಂಸ ಹಾಕಿದ ಫಲ, ಹೇಳಿದ್ರೂ ಕೇಳದ ಫಲ, ಎರಡೂ ಬರುತ್ತೆ. ಆದ್ದರಿಂದ ಉಪ್ಪು ಕೈಯಿಂದ ಹಾಕಬಾರದು, ತುಪ್ಪ ಕೈಯಿಂದ ಹಾಕಬಾರದು. ತುಪ್ಪ ಕೈಯಿಂದ ಹಾಕುವ ಪ್ರಸಂಗ ಯಾವಾಗ ಬರುತ್ತೆ? ಮನೆಯಲ್ಲಿ ಅಥವಾ ಮಠದಲ್ಲಿ ಎಲ್ಲಿಯಾದರೂ ಸರಿ ತುಪ್ಪ ಹಾಕ್ಲಿಕ್ಕೆ ಹೋದಾಗ ಕರಗಿಸದಿದ್ದರೆ, ಕರಗಿಸಿದರೆ ನೀರಾಗಿರುತ್ತೆ, ಅದನ್ನು ಹಾಕಬೇಕಾದ್ರೆ ಸೌಟು ಬೇಕು ಅಥವಾ ಎಲೆಯಿಂದ ಆದರೂ ಹಾಕಬೇಕು. ಆದರೆ ಗಟ್ಟಿಯಾಗಿದ್ದರೆ ಅದು ಸೌಟಿಂದ ಹಾಕ್ಲಿಕ್ಕೆ ಹೋದರೆ ಬೀಳಲ್ಲ, ಬೀಳದಂಗಿರುವಾಗ ಕೈಯಿಂದಲೇನೆ ಹಾಕ್ತಾರೆ. ಕೈಯಿಂದ ತುಪ್ಪ ದೂಡಿದರೆ ಅದು ರಕ್ತಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ರೀತಿಯಾಗಿ ಮಾಡಬಾರದು. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳೇ, ದೊಡ್ಡ ದೊಡ್ಡ ಫಲ, ಅನರ್ಥ ಫಲ ಕೊಡುತ್ತೆ. ಆದ್ದರಿಂದ ಇದನ್ನು ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಎಲೆಯ ಕೆಳಗೆ, ತಟ್ಟೆಯ ಕೆಳಗೆ ಮಂಡಲ ಮಾಡಿಕೊಂಡೇ ಊಟ ಮಾಡಬೇಕು. ಮಂಡಲ ಮಾಡದಿದ್ದರೆ ದೈತ್ಯರು ಆ ಪುಣ್ಯವನ್ನು ತೆಗೆದುಕೊಂಡು ಹೋಗ್ತಾರೆ. ಆದ್ದರಿಂದ ಒಳ್ಳೆ ಕಷ್ಟಪಟ್ಟು ದೇವರ ನೈವೇದ್ಯ ಮಾಡಿ ಯಜ್ಞ ಅಂತ ಚಿಂತನೆ ಮಾಡತಕ್ಕಂತಹ ದೊಡ್ಡ ವೈಶ್ವಾನರ ಯಜ್ಞ, ಇದರ ಫಲ ಕಷ್ಟಪಟ್ಟು ಮಾಡಿದರೆ, ಕೆಳಗೆ ಹೆಣ್ಣು ಮಂಡಲ ಮಾಡದಿದ್ದರೆ ದೈತ್ಯರೇ ತಗೊಂಡು ಹೋಗಿಬಿಡ್ತಾರೆ ಅಂದರೆ ಎಲ್ಲ ವ್ಯರ್ಥ ಆಯ್ತಲ್ವಾ. ಆದ್ದರಿಂದ ಮಂಡಲ ಮಾಡಬೇಕು. ನಂತರ ಇನ್ನೊಂದು, ಇದು ಗಮನಿಸಿ ಗಮನಿಸದಂತೆ ಮಾಡುವ ತಪ್ಪು, ಚಿಕ್ಕದಾದರೂ ದೊಡ್ಡ ತಪ್ಪು. ಏನದು ಅಂದರೆ, ಊಟ ಮಾಡುವಾಗ ಕೂತೇ ಊಟ ಮಾಡುತ್ತೇವೆ, ಮಡಿಯಿಂದಲೇ ಊಟ ಮಾಡುವುದು ಚೆನ್ನಾಗಿದೆ, ಎಲ್ಲ ಸರಿಯಾಯಿತು. ನೀರು ಕುಡಿಯುವುದು ಹೇಗೆ ಊಟ ಮಾಡುವ ಕಾಲಕ್ಕೆ? ಅಂದರೆ ಎಡಗೈಯಿಂದಲೇ ನೀರು ಕುಡಿತಾ ಇರ್ತಾರೆ, ಊಟ ಮಾಡುವಾಗ ಎಡಗೈಯಿಂದ ನೀರು ಕುಡಿದರೆ ಹೆಂಡ ಕುಡದಷ್ಟು ಫಲ. ಆ ವೈಶ್ವಾನರ ಅಗ್ನಿಯಲ್ಲಿ ಹೋಮ ಮಾಡುತ್ತಾ ಮಾಡುತ್ತಾ ತುಪ್ಪದ ಜೊತೆಗೆ ಇನ್ನೊಂದು ಸೌಟು ಹೆಂಡ ಹಾಕಿದರೆ ಏನು ಫಲ ಬರುತ್ತೋ ಅದೇ ಫಲ. ಈ ನೀರನ್ನ ಎಡಗೈಯಿಂದ ಎತ್ತಿ ಕುಡಿದರೆ ಬರುತ್ತೆ. ಅಲ್ಲಯ್ಯ, ಊಟ ಮಾಡುವ ಕಾಲಕ್ಕೆ ಬಲಗೈ ಎಂಜಲಿರುತ್ತೆ, ಎಡಗೈಯಿಂದ ಕುಡಿಬೇಕಲ್ಲ, ಇನ್ಯಾವ ಹೇಗೆ ಕುಡಿಬೇಕು ಅಂದರೆ ಎಡಗೈಯಿಗೆ ಬಲಗೈಯ ಅಂಟಿಟ್ಟುಕೊಂಡು ಕುಡಿಯಬೇಕು. ಕೆಲವರು ಅದರಲ್ಲೂ ಕೂಡ ಚೂರು ನಾಜೂಕು ಮಾಡುತ್ತಾರೆ, ಎಡಗೈಯಿಂದ ಬಲಗೈಗೆ ಮುಟ್ಟಿಸಿ ಮತ್ತು ಎಡಗೈಯಿಂದಲೇನೆ ಕುಡಿತಾ ಇರ್ತಾರೆ. ಹಾಗೆ ಮಾಡಬಾರದಂತೆ. ಎಡಗೈಯಲ್ಲಿ ಥಾಲಿ ಹಿಡ್ಕೊಂಡು ಆ ಥಾಲಿಯ ಬುಡಕ್ಕೆ ಬಲಗೈಯ ಮೊಣಕೈಯನ್ನು ಚೂರು ತಾಕಿಸಿ ಹಾಗೆ ಇಟ್ಟುಕೊಂಡೇನೆ. ಬಲಗೈ ಅಂಟು ಬಿಟ್ಟಿರಬಾರದು ಕುಡಿಯೋ ಪರ್ಯಂತ. ಆ ಬಲಗೈ ಅಂಟು ಹಾಗೆ ಇಟ್ಟುಕೊಂಡು ಎಡಗೈಯಿಂದ ಥಾಲಿ ಹಿಡ್ಕೊಂಡು ಬಲಗೈಯನ್ನ ಆ ಥಾಲಿ ಕೆಳಗೆ ಅಂಟು ಹಾಗೆ ಇಟ್ಟು ಬಲಗೈಯ ಮೊಣಕೈ ಮೇಲ್ಭಾಗ ಅದನ್ನ ತಾಕಿಸಿ ನೀರು ಕುಡಿಯೋ ಪರ್ಯಂತ ಬಲಗೈ ಅಂಟು ಹೋಗ್ಲೇಬಾರದು. ಈ ರೀತಿ ಕುಡಿಯಬೇಕಷ್ಟೇ ಹೊರತು ಎಡಗೈಯಿಂದ ಹಾಗೆ ಕುಡದರೆ ಅದು ಹೆಂಡ ಕುಡದದ್ದಕ್ಕೆ ಸಮಾನ. ಯಾರು ನೋಡಿಲ್ಲ ಅಂತ ಕುಡಿದ್ರೆ ಅಥವಾ ಯಾರಿಗ ಗೊತ್ತಿಲ್ಲ ಅಂತ ಕುಡಿದ್ರೆ ಯಾರಿಗೆ ನಷ್ಟ? ಕುಡದವರಿಗೆ ನಷ್ಟ. ಆದ್ದರಿಂದ ಈ ನೀರು ಕುಡಿಯೋದನ್ನು ಕೂಡ ಸರಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಊಟ ಮಾಡುವಾಗ ತಂಬಿಗೆ, ನೀರಿನ ತಂಬಿಗೆ, ನೀರಿನ ಪಾತ್ರೆ ಎಲ್ಲಿರಬೇಕು ಅಂದರೆ ನಮ್ಮ ಬಲಕ್ಕಿರಬೇಕು, ಎಡಕ್ಕಿರಬಾರದು. ಎಡಕ್ಕೆ ನೀರಿಟ್ಟುಕೊಂಡ್ರೆ ಅದು ಮೂತ್ರಕ್ಕೆ ಸಮಾನ. ಆದ್ದರಿಂದ ಅಲ್ಲ, ನೀರೇ ಇರುತ್ತೆ, ಅದೇನು ಮೂತ್ರ ಆಗಲ್ಲ. ಆದರೆ ಮೂತ್ರ ಕುಡಿದರೆ ಎಷ್ಟು ಫಲ ಬರಬೇಕೋ, ಆ ಯಜ್ಞ ಕುಂಡದಲ್ಲಿ ಮೂತ್ರ ಹಾಕಿದ್ರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಬರುತ್ತೆ. ಆ ಎಡಗಡೆಗೆ ನೀರಿಟ್ಟುಕೊಂಡು ಎಡಗೈಯಿಂದ ಕುಡಿದರೆ, ಈ ರೀತಿಯಾಗಿ ನಾನಾ ಫಲಗಳನ್ನು ಹೇಳಿದ್ದಾರೆ. ಇವೆಲ್ಲ ಯಾರೀ ಮಾಡುತ್ತಾರೆ ಕಲಿಗಾಲ ಅಂದರೆ? ಎಲ್ಲರೂ ಮಾಡುತ್ತಾ ಇದ್ದಾರೆ, ಗೊತ್ತಿಲ್ಲದವರು ಮಾಡುತ್ತಾ ಇಲ್ಲ ಅಷ್ಟೇ. ತಿಳ್ಕೊಂಡ್ರೆ ಆಯಿತಲ್ವಾ? ಕಲಿಕಾಲ ಅಂದಷ್ಟು ಮಾತ್ರಕ್ಕೆ ದೇವರೇನು ಕ್ಷಮೆ ಮಾಡ್ಲಿಕ್ಕೆ ಹೋಗಲ್ಲ. ತಪ್ಪು ಮಾಡಿದರೆ ಹೌದು, ಗೊತ್ತಿಲ್ಲದಿದ್ರೆ ಪರವಾಗಿಲ್ಲ. ತಿಳ್ಕೊಂಡು ಸರಿಯಾಗಿ ಹೇಳುವರಿದ್ದಾಗ, ತಿಳಿಯದೇ ಇದ್ದರೆ ಭಗವಂತ ಅವರಿಗೆ ಏನಪ್ಪ ಯಾಕೆ ಮಾಡಲಿಲ್ಲ ಅಂತ ಅವರನ್ನು ವಿಚಾರಣೆ ಮಾಡುತ್ತಾನೆ. ಆದ್ದರಿಂದ ಇದು ಯಾರಿಗಾಗಿ ಮಾಡುತ್ತಾ ಇರುವುದು? ದೇವರನ್ನು ಉದ್ಧಾರ ಮಾಡ್ಲಿಕ್ಕೆ ಮಾಡ್ತಾ ಇದ್ವಾ? ಇಲ್ಲಲ್ವಾ. ನಮ್ಮ ಉದ್ಧಾರಕ್ಕೆ ದೇವ ಕೊಟ್ಟ ಒಳ್ಳೆ ಒಳ್ಳೆ ಸಲಹೆಗಳನ್ನ ಚೆನ್ನಾಗಿ ನೋಡಿಕೊಂಡು ನಮಗಾಗಿ ನಾವು ಮಾಡುತ್ತಾ ಇರೋದಷ್ಟೇ. ಬಿಟ್ಟರೆ ಯಾರಿಗೆ ನಷ್ಟ? ಯಾರಿಗೂ ಇಲ್ಲ, ನಾವೇ ಹಾಳಾಗಿ ಹೋಗೋದು. ಆದ್ದರಿಂದ ಊಟಕ್ಕೆ ಕೂತಾಗ ನೀರಾಗಲಿ ಯಾವುದೇ ಆಗಲಿ ಬಲಬದಿಗೆ ಇಟ್ಟುಕೋಬೇಕು. ಬಲಬದಿಗೆ ಇಟ್ಟುಕೊಂಡದ್ದನ್ನ ಎಡಗೈಯಿಂದ ಕುಡಿಯುವಾಗ ಬಲಗೈ ಅಂಟನ್ನ ಬಿಡದೇ ಇಟ್ಟು ಕುಡಿಯುವಷ್ಟು ಕಾಲ ಬಲಗೈ ಅಂಟು ಇರಲೇಬೇಕು. ಈ ರೀತಿಯಾಗಿ ನಾವು ಆ ಊಟದ ಕಾಲದಲ್ಲಿ ನಿಯಮಗಳನ್ನು ಪಾಲಿಸಬೇಕು. ಇನ್ನ ಗಂಡಸರು ಪ್ರಾಣಾಹುತಿಗಳನ್ನು ತಗೊಳ್ಳುತ್ತಾರೆ, ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಹೇಳಿ ಆ ತಗೊಳ್ಳುವಾಗ ನಿಯಮಗಳು ಹೀಗಿವೆ. ಅಭಿಗಾರ ಮಾಡಿರಬೇಕು, ಅದನ್ನ ಅಭಿಗಾರ ಅಂತ ನಾವು ಹೇಳುತ್ತೇವೆ. ಅದನ್ನ ಅನ್ನ ಶುದ್ಧಿ ಅಂತ ಕರೀತಾರೆ. ಅನ್ನವನ್ನ ಶುದ್ಧಿ ಮಾಡಬೇಕಾದ್ರೆ ತುಪ್ಪದಿಂದ ಆಗುತ್ತೆ, ಅದು ಟೇಸ್ಟಿಗಾಗಿ ಹಾಕೋದಲ್ಲ. ತುಪ್ಪದ ಲಕ್ಷಣ ಏನು ಅಂದ್ರೆ ಘೃತದಲ್ಲಿರುವ ಭಗವದ್ ರೂಪ ಅನಿರುದ್ಧ, ಆ ಅನಿರುದ್ಧ ರೂಪ ಅನ್ನ ಶುದ್ಧಿ ಮಾಡುತ್ತೆ. ಆದ್ದರಿಂದ ತುಪ್ಪವನ್ನ ಅನ್ನದ ಮೇಲೆ ಹಾಕಿ ಅದನ್ನು ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ನಂತರ ಐದು ಆಹುತಿಗಳನ್ನು ತಗೋಬೇಕು. ಆ ಐದು ಆಹುತಿಗಳನ್ನ ತಗೋಬೇಕಾದರೆ ಆ ಅಗಳು ಕೆಲವರು ತಗೊಳ್ತಾರೆ ಮುಖದಲ್ಲಿ ಆ ಎರಡು ಒಂದು ಸಲ ಅನ್ನ ತಗೊಂಡು ಬಾಯಲ್ಲೇ ಐದು ಸಲ ಹೀಗೆ ಮುಟ್ಟಿಸಿ ತಗೊಂಡು ಬಿಡ್ತಾ ಇರ್ತಾರೆ. ಅದು ಯಾಕೆ ಪಾಪ ಗೊತ್ತಿಲ್ಲ. ಆದ್ದರಿಂದ ಸರಿಯಾದ ರೀತಿ ಹೇಗೆ ಅಂದರೆ ಅಗಳು ತಗೊಳ್ಳಬೇಕು, ತೋರು ಬೆರಳಲ್ಲದೆ ಮಧ್ಯ ಬೆರಳು ನಂತರ ಬೆರಳು ಹೆಬ್ಬೆರಳು ಮೂರು ಸೇರಿಸಿದರೆ, ಈ ಚಿಕ್ಕ ಮಕ್ಕಳು ಆಡತಾ ಇರ್ತಾರೆ ಬೆಳಕಿಗೆ ಕೈ ಅಡ್ಡ ಹೀಗಿಟ್ರೆ ಎರಡು ಕೊನೆ ಬೆರಳು ತೋರು ಬೆರಳು ಮೇಲಕ್ಕೆ ಬಂದಿರುತ್ತೆ, ಮಧ್ಯ ಎರಡು ಬೆರಳು ಮತ್ತು ಈ ಹೆಬ್ಬೆರಳು ಮೂರು ಸೇರಿಸಿದರೆ ಈ ಜಿಂಕೆಯ ಆಕೃತಿಯ ನೆರಳು ಗೋಡೆಯ ಮೇಲೆ ಬೀಳ್ತಾ ಇರುತ್ತೆ. ಅದು ಕೈ ಹೀಗೆ ಅಡ್ಡ ಇಟ್ಟು ಆಡೋದೆಲ್ಲ ನಾವು ನೋಡುತ್ತಾ ಇರ್ತೇವಲ್ಲ, ನಾವು ಆಡಿರ್ತೇವೆ. ಅದನ್ನ ಆ ಮೂರು ಬೆರಳನ್ನ ಮಧ್ಯ ಎರಡು ಬೆರಳು ಮತ್ತು ಹೆಬ್ಬೆರಳು ಮೂರು ಸೇರಿಸಿದರೆ ಅದರನ್ನ ಮೃಗಿ ಮುದ್ರಾ ಅಂತಾರೆ. ಮೃಗ ಅಂದ್ರೆ ಜಿಂಕೆ, ಆ ಜಿಂಕೆಯ ಮುದ್ರಾ ಅಂತಾರೆ. ಆ ಮೂರು ಬೆರಳಿಂದ ಏನು ಅನ್ನ ಹಿಡಿದರೆ ಕೊನೆ ತುದಿಯಲ್ಲಿ ಎಷ್ಟು ಅಗಳು ಹಿಡಿಯುತ್ತೋ ಅಷ್ಟು ಆಹುತಿ ಕೊಡಬೇಕು, ಮೃಗಿ ಮುದ್ರೆಯಿಂದ ಕೊಡುವ ಆಹುತಿ ಅಂತ ಹೇಳುತ್ತಾರೆ. ಈ ಮೃಗಿ ಮುದ್ರೆಯಿಂದ ಕೊಡುವ ಆಹುತಿ ಅನ್ನವನ್ನ ತುಪ್ಪ ಬೆರೆಸಿದ ಅನ್ನ ಹೇಗಿರಬೇಕು? ತುಳಸಿ ಸಹಿತವಾಗಿರಬೇಕು. ಇಲ್ಲ, ನಾವು ಮಠಕ್ಕೆ ಹೋದಾಗ ಯಾರೀ ಕೊಡ್ತಾರೆ ತುಳಸಿ? ನಮ್ಗೆ ತುಳಸಿ ಸಿಗೋದೋ ಇಲ್ಲ ಅಂದ್ರೆ ತುಳಸಿ ಸ್ಮರಣೆಯನ್ನಾದರೂ ಮನಸ್ಸಿನಲ್ಲಿ ಮಾಡಲೇಬೇಕು ಅಂತ ಹೇಳ್ತಾರೆ. ತುಳಸಿರಹಿತವಾದ ಅನ್ನ ಆಹುತಿ ಕೊಟ್ಟರೆ ಅದು ಮಾಂಸಕ್ಕೆ ಸಮಾನ. ಆದ್ದರಿಂದ ತುಳಸಿ ಸ್ಮರಣೆ ಮಾಡಬೇಕು, ತುಳಸಿ ಸಹಿತವಾದಂತಹ 5 ಆಹುತಿಗಳನ್ನು ಕೊಡಬೇಕು. ಆ ಕೊಡುವ ಕಾಲಕ್ಕೆ ಆ ಆಹುತಿಗಳನ್ನ ಬಾಯಲ್ಲಿ ಹಾಕುವ ಕಾಲಕ್ಕೆ ತುಟಿಗೆ ಕೈ ತಗಲಿರಬಾರದು, ತುಟಿಗೆ ಅಗಳು ತಗಲಬಾರದು, ಒಳಗೆ ಹಲ್ಲಿಗೆ ತಗಲಬಾರದು, ನಾಲಿಗೆ ಮೇಲೆ ಬೀಳಬೇಕು. ಹಾಕಿದ್ದು ಸರಿಯಾಗಿ ನಾಲಿಗೆಯಲ್ಲಿ ಹಾಕಬೇಕು. ಚೂರು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕಾಗಿ ಬಾಯಿಯಾಗಲೇ ತೆಗೆದು ಮೇಲೆತ್ತಿ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಸರಿಯಾಗಿ ಮಾಡುವವರನ್ನು ನೋಡಿದರೆ ಸರಿಯಾಗಿ ಚೂರು ಹಾಕಿದರೆ ಸರಿಯಾಗಿ ನಾಲಿಗೆಯಲ್ಲಿ ಬೀಳುತ್ತೆ, 4 ನಾಕಗಳು ಬರುತ್ತೆ. ಅದನ್ನ ಆ ರೀತಿ ಹಾಕಬೇಕು. ತುಟಿಗೆ ಹಲ್ಲಿಗೆ ತಗಲಬಾರದು, ಹಲ್ಲಿನಿಂದ ಆ ಅಗಳನ್ನ ಅಗಿಯಬಾರದು. ಈ ರೀತಿ ನುಂಗಬೇಕಷ್ಟೆ. ಇದನ್ನ ಆಹುತಿ ಅಂತ ಕರೀತಾರೆ. ಈ 5 ಆಹುತಿಗಳನ್ನು ಕೊಟ್ಟರೆ ಭಗವಂತ ಅಷ್ಟೇ ಅಲ್ಲ 14 ಲೋಕದಲ್ಲಿರುವಂತಹ ಸಕಲ ಸಜ್ಜನರು ಪ್ರೀತರಾಗ್ತಾರೆ ನಾವು ಕೊಟ್ಟ 5 ಆಹುತಿಗಳಿಂದ ಅಂತ ಹೇಳುತ್ತಾರೆ. ಅದ್ಭುತವಾದ ಫಲಗಳಿವೆ. ಒಂದು ಊಟ ಚೆನ್ನಾಗಿ ತಿಳಿದು ಮಾಡಿದರೆ ಅಂಥ ಕಷ್ಟದ್ದೇನಿಲ್ಲ. ಒಳ್ಳೇದು. ಮಡಿ, ಇನ್ನ ಮಡಿ ಅಂತೀರಾ? ನಿಮ್ಮ ಮಡಿ ನಿಮಗೆ ಮೀಸಲಾದದ್ದು. ಇಲ್ಲ ಶುದ್ಧವಾಗಿ ಸ್ನಾನ ಮಾಡಿಯೇ ಕೊಡ್ತೀರಾ? ಆಯ್ತಪ್ಪ. ಇಲ್ಲ ಧಾವಳಿ ಉಟ್ಟು ಕೊಡ್ತೀರಾ? ಕೊಡಿ. ಅಥವಾ ನಾರು ಮಡಿ ಉಡ್ತೀರಾ? ಉಡಿ. ಅಥವಾ ರೇಷ್ಮೆ ಮಡಿ ಉಡ್ತೀರಾ? ಉಡಿ. ನಂತರ ಒದ್ದೆ ಬಟ್ಟೆ ಅದನ್ನು ಝಾಡಿಸಿ ಉಡ್ತೀರಾ? ಉಡಿ. ನಿಮ್ಮ ಬಿಟ್ಟದ್ದು. ಆದರೆ ಈ ಮಡಿಯಲ್ಲಿ ಒಂದು ರಹಸ್ಯ ಇದೆ. ಏನದು ಅಂದರೆ ದೇವರ ನಾಮಸ್ಮರಣೆಯೇ ನಿಜವಾದ ಮಡಿ. ಅದಿಲ್ಲದ ಮಡಿ ಮಡಿಯಲಿಕ್ಕೆ ಕಾರಣ ಆಗತ್ತಷ್ಟೇ ಹೊರತು ಮಡಿ ಆಗೋದಿಲ್ಲ. ಆದ್ದರಿಂದ ಇದು ಮಡಿಯಲ್ಲಿ ಒಂದು ರಹಸ್ಯ ಏನು ಅಂದರೆ ನಾವು ಯಾವ ಮಟ್ಟದ ಮಡಿಯನ್ನಾದರೂ ಮಾಡಬಹುದು. ಯಾವುದು? ಸ್ನಾನ ಮಾಡಿಯೇ ಬಂದು ಅದು ಬಾವಿಯಲ್ಲಿಯೇ ಸ್ನಾನ ಮಾಡಿ ಅಲ್ಲೇ ಕೊಡುತ್ತೀವಿ ಅಂತ, ಅಥವಾ ಬೋರಲ್ಲೇ ಸ್ನಾನ ಮಾಡುತ್ತೀವಿ, ಅಥವಾ ಸ್ನಾನ ಇಲ್ಲ ಕಟಿ ಸ್ನಾನ ಮಾಡುತ್ತೇವೆ, ಅಥವಾ ಒದ್ದೆ ಉಡುತ್ತೇವೆ, ಅಥವಾ ಮಡಿ ಅಂದ್ರೆ ಧಾವಳಿ ಉಡುತ್ತೇವೆ, ಅಥವಾ ರೇಷ್ಮೆ ಮಡಿ ಉಡುತ್ತೇವೆ, ಅಥವಾ ಮಾಮೂಲಾಗೆ ಕೊಡ್ತೇವೆ. ಇಷ್ಟು ವೆರೈಟಿಗಳಿವೆ. ಇದರಲ್ಲಿ ಸ್ವಾಮಿ ನಿಮಗೆ ಏನು ಬುದ್ಧಿ ಕೊಟ್ಟರೆ ಯಾವ ಯಾವ ಕಾಲದಲ್ಲಿ ಯಾವುದು ಯಾವುದು ಉತ್ತಮ ಅನಿಸಿದ್ರೆ ಹಾಗೆ ಮಾಡಿ, ಅದರಲ್ಲೂ ಆದಷ್ಟು ಮಡಿ ಮಾಡಿ. ಆದರೆ ಈ ಮಡಿ ಮಾಡುವಾಗ ಇನ್ನೊಬ್ಬರ ಕುರಿತು ಕಾಮೆಂಟ್ ಮಾಡಬೇಡಿ. ಇನ್ನೊಬ್ಬರ ಮಡಿಯನ್ನ ಕುರಿತು ಅದು ಹೆಚ್ಚು ಇದು ಕಡಿಮೆ, ಈ ಮಡಿ ಮಾಡಿದರೇನೆ ಅಪರೋಕ್ಷಕ್ಕೆ ಹೋಗ್ತಾರೆ, ಇಲ್ಲದಿದ್ದರೆ ಬಿದ್ದೋಗ್ತಾರೆ, ಇಂಥ ಮಾತುಗಳು ಬೇಡ. ಇನ್ನೊಬ್ಬರು ಮಾಡುವ ಮಡಿಯನ್ನ ಕುರಿತು ಮಾತಾಡುವುದು ಮಡಿಯಲ್ಲ. ಮಡಿ ಅಂದರೆ ಇನ್ನೊಬ್ಬರನ್ನ ನೋಯಿಸದೆ ಶುಚಿಯಾಗಿರುವುದು, ದೇವರ ಸ್ಮರಣೆ ಮಾಡುವುದು, ಆದಷ್ಟು ಶಾರೀರಕ, ನಂತರ ಉಟ್ಟ ವಸ್ತ್ರ ಎಲ್ಲ ಶುದ್ಧವಾಗಿದ್ದು ಮನಸ್ಸು ಶುದ್ಧವಾಗಿರುವುದು ಮಡಿ. ಇಷ್ಟೆಲ್ಲ ಮಡಿ ಅಂತ ಹೊರಗೆ ಮಾಡಿಕೊಂಡು ಎಲ್ಲರ ಕುರಿತು ಮಾತಾಡುವುದು, ಅವ್ರ ಮಡಿ ಹೀಗೆ, ಇವ್ರ ಮಡಿ ಹೀಗೆ, ನಮ್ದೇ ಜಾಸ್ತಿ, ಅವ್ರದ್ದು ಕಾಲಿ, ಇದೀಯಾವ ಮಡಿ ಅಂದ್ರು. ಈ ರೀತಿಯಾಗಿ ಒಬ್ಬರನ್ನ ನೋಯಿಸುವ ಮಾತು ಬಂದರೆ ಅದರಷ್ಟು ಮೈಲಿಗೆ ಇನ್ನು ಯಾವುದೂ ಇಲ್ಲ. ಆದ್ದರಿಂದ ಒಬ್ಬರ ಕುರಿತು ಮಾತಾಡದದು ಯಾರೇ ಆಗಿರಲಿ. ನಮ್ಮ ಪಾಡಿಗೆ ನಾವು, ನಮಗೆ ದೇವ ಎಷ್ಟು ಕೊಟ್ಟಿದ್ದಾನೋ ಶಕ್ತಿ ಅಷ್ಟು ಮಡಿ ಮಾಡಿ ಅದು ಭಗವಂತನ ಚಿಂತನೆ ಮಾಡುವುದೇ ನಿಜವಾದ ಮಡಿ. ಇಲ್ಲದಿದ್ದರೆ ಬಹಳ ಕಷ್ಟ. ಯಾಕೆಂದ್ರೆ ಮಡಿ ಅಂತಿಟ್ಟುಕೊಂಡು ಇನ್ನೊಬ್ಬರ ಮನಸ್ಸಿಗೆ ಹಿಂಸೆ ನೋವು ಕೊಟ್ಟು ಅಪ್ಪಾ ಅಂತ ಅನಿಸಿಬಿಟ್ಟರೆ ಮಹಾಪಾಪ ಬರುತ್ತೆ, ಬ್ರಹ್ಮಹತ್ಯಾ ದೋಷ ಬರುತ್ತೆ ಅಂತ ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ಊಟದ ಕಾಲಕ್ಕೆ ಆದಷ್ಟು ಮಾತು ಇರಲೇಬಾರದು ಅಂತಾರೆ. ಯಾಕೆಂದರೆ ಯಾಗ ಮಾಡುವಾಗ, ಊಟ ಮಾಡುವಾಗ, ಪೂಜಾ ಮಾಡುವಾಗ ನಮ್ಮ ಬಾಯಿಯಿಂದ ದೇವರ ಕುರಿತಾದ ಮಾತಲ್ಲದೆ ಬೇರೆ ಮಾತುಗಳು ಬಂದರೆ ಅದು ಅವಶ್ಯಕತೆ ಇದ್ದರೆ ಮಾತಾಡಿರಬೇಕು. ಇಲ್ಲದಿದ್ದರೆ ಏನು ಅನ್ನ ಸಾರು ಬೇಕು ಸಾಕು ಎಂಬುದರಲ್ಲಿ ಸಾಕು. ನಾನಾ ಮಾತುಗಳನ್ನ ಮಾತಾಡಿದರೆ ಅದನ್ನು ವಾದಿರಾಜರು ಹೇಳ್ತಾರೆ ಯುಕ್ತಿ ಮಲ್ಲಿಕಾದಲ್ಲಿ, ಈ ತುಷ್ಟ ಮತಗಳನ್ನ ಅನುಸಾರ ಮಾಡಿದರೆ ಅವರಿಗೆ ಏನಾಗುತ್ತೆ ಅಂದರೆ ಹಿಂದೆ ಮಾಡಿದ ಪುಣ್ಯ ಬೆಟ್ಟದಷ್ಟಿದ್ರೂ ನಾಶ ಆಗೋಗ್ಬಿಡುತ್ತೆ ಅಂತ ಹೇಳುತ್ತಾ ಅದಕ್ಕೆ ದೃಷ್ಟಾಂತ ಯಾವುದನ್ನು ಕೊಡುತ್ತಾರೆ ಅಂದರೆ, ಹೇಗೆ ಊಟ ಮಾಡುವಾಗ ಯಾಗ ಮಾಡುವಾಗ ಮಾತಾಡಿದವನ ಪುಣ್ಯ ಸೋರಿ ಹೋಗುತ್ತೋ ಈ ಜನ್ಮದ್ದಲ್ಲ, ನಾನಾ ಜನ್ಮದ ಪುಣ್ಯ ಅಗ್ನಿ ಹರಣ ಮಾಡಿಬಿಡುತ್ತಾನೋ, ಆ ರೀತಿಯಲ್ಲಿ ದುಷ್ಟ ಮತಗಳನ್ನು ಅನುಸಾರ ಮಾಡಿದವರ ನಾನಾ ಜನ್ಮದ ಪುಣ್ಯ ಭೀಕರವಾಗಿ ನಾಶ ಆಗಿಬಿಡುತ್ತೆ ಅಂತ ವಾದಿರಾಜ ಗುರು ಸಾರ್ವಭೌಮರು ಸ್ಪಷ್ಟ ಉತ್ತರ ಕೊಡುತ್ತಾರೆ. ಆ ರೀತಿಯಲ್ಲಿ ಊಟ ಮಾಡುವಾಗ ದೇವರ ವಿಷಯ ಮಾತಾಡಬಹುದು, ಇನ್ಯಾವ ವಿಷಯ ಮಾತಾಡಬಾರದು. ಎಷ್ಟೆಷ್ಟು ಹೊರಗಿನ ವಿಷಯ ಮಾತಾಡುತ್ತೇವೆ ಅಷ್ಟು ನಮ್ಮ ಜನ್ಮಗಳ ಅನೇಕ ಜನ್ಮಗಳ ಪುಣ್ಯ ಕೊಚ್ಚಿಕೊಂಡು ಹೋಗೋದಲ್ಲದೆ ನಾನಾ ಕಷ್ಟಗಳು ನಮಗೆ ಕಾದಿವೆ ಅಂತ ಹೇಳುತ್ತಾರೆ. ಅಗ್ನಿಯೇ ನಮ್ಮ ಆಯುಷ್ಯವನ್ನು ಹರಣ ಮಾಡಿಬಿಡುತ್ತಾರೆ, ಅಂದರೆ ಅಪಮೃತ್ಯು ಕಾದಿರುತ್ತೆ. ಯಾಕೆ? ಭಗವಂತನ ಪೂಜಾ ನಡೀತಾ ಇದೆ, ನಾವು ಮಾಡದಿದ್ರೂ ಒಳಗೆ ತತ್ವಾಭಿಮಾನಿ ದೇವತೆಗಳು ಶ್ರದ್ಧೆಯಿಂದ ಭಗವಂತನಿಗೆ ಆಹುತಿ ಕೊಡುತ್ತಾ ಇರ್ತಾರೆ. ಅಂಥ ಕಾಲಕ್ಕೆ ನಾವು ಕಂಡ ಹರಟೆಯನ್ನು ಹೊಡೆದರೆ ಅದಕ್ಕೇನಾಗುತ್ತೆ? ದೇವರ ಪೂಜೆಗೆ ವಿಘ್ನ ಮಾಡಿದಂತಾಗುತ್ತೆ, ಆ ದೋಷ ನಮಗೆ ತಂದಾಕ್ತಾರೆ. ಆದ್ದರಿಂದ ಊಟ ಅಂದರೆ ವೈಶ್ವಾನರ ಯಜ್ಞ, ಈ ಯಜ್ಞ ಮಾಡುವಾಗ ಇಷ್ಟೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು. ಇದು ಮಾಡುವಾಗ ಇನ್ನೊಂದು ವಿಷಯ ಏನದು ಅಂದರೆ, ಹೇಳುತ್ತಾರೆ ಕೈಯಲ್ಲಿ ತೀರ್ಥ ಹಾಕೊಂಡಿರ್ತೇವೆ, ಅದನ್ನ ಇನ್ನೊಮ್ಮೆ ತುಂಬಬಾರದು ಅಂತ ಹೇಳ್ತಾರೆ. ಒಮ್ಮೆ ತೀರ್ಥ ಹಾಕಿದ್ದನ್ನ ಇನ್ನೊಮ್ಮೆ ತುಂಬಿದರೆ ಅದು ಮೂತ್ರಕ್ಕೆ ಸಮಾನ ಅಂತ ಹೇಳ್ತಾರೆ. ಹೇಗೆ? ಪೂಜಾ ಮಾಡುವಾಗ ಶಂಖದಿಂದಲೇ ಅಭಿಷೇಕ ಮಾಡಬೇಕು ದೇವರಿಗೆ, ಆದರೆ ಶಂಖದ ತುದಿಗೆ ಕಟ್ಟು ಹಾಕದಿದ್ದರೆ, ಬೆಳ್ಳಿ ಕಟ್ಟು ಹಾಕದಿದ್ದರೆ, ಆ ಕಟ್ಟು ಹಾಕದ ಶಂಖದ ತುದಿಯಿಂದ ಅಭಿಷೇಕ ಮಾಡಿದರೆ ಅದು ಹೇಗೆ ಮೂತ್ರಕ್ಕೆ ಸಮಾನ ಅಂತ ಹೇಳುತ್ತಾರೋ ಶಾಸ್ತ್ರದಲ್ಲಿ, ಹಾಗೆ ಕೈಯಲ್ಲಿ ತೀರ್ಥವೇ ಬಿದ್ದದ್ದು ಆದರೆ ಇನ್ನೊಮ್ಮೆ ಅದನ್ನ ಪೂರ್ಣ ಮಾಡಿದರೆ ಅದು ಮೂತ್ರಕ್ಕೆ ಸಮಾನ ಅಂತ ಪ್ರಮಾಣಗಳಿವೆ. ಆದ್ದರಿಂದ ಎರಡನೇ ಸಲ ತೀರ್ಥ ತುಂಬಬಾರದು ಅಂತ ಹೇಳುತ್ತಾರೆ. ಇವೆಲ್ಲ ಚಿಕ್ಕ 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 ರಹಸ್ಯಗಳು, ತಿಳಿಯಬೇಕಾದ ವಿಚಾರಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಠವಾದ ಮೊಂಡಿತನ ಏನು ಯಾವುದಕ್ಕೂ ಸ್ಥಾನವಿಲ್ಲ. ಇದು ಮಾಡುವುದು ಯಾವುದಕ್ಕೆ? ನಮ್ಮುದ್ಧಾರಕ್ಕೆ. ಆದರೆ ಮಾಡಬೇಕು, ಇಲ್ಲ ವಾದ ಬಿಡಬೇಕು ಅಷ್ಟೇ, ಇನ್ಯಾವುದೂ ಇಲ್ಲ. ಸರಿ, ಇಷ್ಟೆಲ್ಲ ತಳಕೊಂಡು ಊಟ ಮಾಡ್ಲಿಕ್ಕೆ ಶುರು ಮಾಡಿದರೆ ಒಳಗೆ ವೈಶ್ವಾನರಾಜ್ಞಿ ಹೇಗಿದ್ದಾನೆ ಅವನ ಕುರಿತು ತಿಳಿಯದೆ ನಾವು ಏನು ಮಾಡಿದರೂ ಅದು ವ್ಯರ್ಥ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡತಾ ಇದ್ದಾರೆ. ಈ ಭೋಜನ ಪ್ರಕರಣವನ್ನ ನಮ್ಮ ಒಳಗಿರತಕ್ಕಂಥ ವೈಶ್ವಾನರಾಜ್ಞಿಯ ಪರಿಚಯ ಮಾಡಿಕೊಳ್ಳಿಕ್ಕೆ ಹೊರಟದ್ದು ಈ ಪ್ರಕರಣ. ಈ ಪ್ರಕರಣವನ್ನ ನಾಳೆ ಪುನಃ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.